हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिदस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुर्गाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्तितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वाजिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देविशुद्धये सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्री गुरुभ्यो नमः। हरिः ओम्। ಮುಂದಿನ ವಿಶೇಷವಾಗಿರತಕ್ಕಂಥ ಜೀವರಾಶಿಗಳ ಸ್ವಾತಂತ್ರ್ಯ ಎಷ್ಟು, ದೇವರು ನಮ್ಮಲ್ಲಿ ನಿಂತು ತತ್ವಾಭಿಮಾನಿಗಳ ಮೂಲಕ ಏನು ಮಾಡಿಸ್ತಾನೆ ಹಾಗಾಗುತ್ತೆ. ಅದನ್ನು ಬಿಟ್ಟು ತಾನಾಗಿ ಏನಾದರೂ ಮಾಡುವ ಸ್ವಾತಂತ್ರ್ಯ ಒಬ್ಬರಿಗೂ ಇಲ್ಲ. ಅದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಿನ್ನಾಧೀನಾದವನೋ ನಿತ್ಯದಲ್ಲಿ ನಾನು ಮನ್ನಿಸೋದಯದಿಂದ ಮಾತು ಕೇಳಿ ದೇವರ ಮುಂದೆ ಪ್ರಾರ್ಥನೆ. ನಿನ್ನ ಅಧೀನನಾದವನೋ ನಾನು, ನಿನ್ನ ಅಧೀನನಾದವನಯ್ಯ ನಾನು. ಇದು ನಮಗೆ ಜೀವನದಲ್ಲಿ ಪ್ರಧಾನವಾಗಿ ತಿಳಿಯಬೇಕಾದ ವಿಚಾರ. ವಿಚಾರ ಅಂದ್ರೆ ತಿಳ್ಕೊಂಡ್ವಿ, ದೇವರ ಅಧೀನವ ನಾವು, ಸರಿ ಆಯ್ತು ಅದಕ್ಕೇನಂತೆ. ಆಗಲ್ಲ, ಅವ ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಇದನ್ನ ನಾವು ಉಸಿರಾಟದಂತೆ ನೆನೆಯಬೇಕು. ಅದೇ ಸಾಧನೆ. ಪ್ರತಿಯೊಂದು ಕರ್ಮ ಅವನು ಮಾಡಿ ಮಾಡಿಸುವಾಗ ಅವ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬುದು ಆ ಕರ್ಮ ಮಾಡಿಸುವಾಗ ನೆನೆದರೆ, ಪ್ರತಿಯೊಂದು ಕರ್ಮದಲ್ಲಿ ನೆನೆದರೆ ಅದನ್ನು ಸಾಧನ ಅಂತ ಕರೀತಾರೆ.
ಇದನ್ನ ಕೃಷ್ಣ ಗೀತೆಯಲ್ಲಿ ಭಾಗವತದಲ್ಲಿ ಎಲ್ಲಿ ನೋಡಿದರೂ ಒತ್ತಿ ಒತ್ತಿ ಹೇಳಿದ್ದಾರೆ. ಸ್ವಾಮಿ ನೀ ಮಾಡಿಸಿದರೆ ಮಾಡ್ತೇನೆ ಅಂತ ಸುಮ್ಮನೆ ಸ್ಟೇಟ್ಮೆಂಟ್ ಅಲ್ಲ. ಒಂದು ಕಡ್ಡಿ ಇಡ್ತಾ ಇದ್ರೆ ಸ್ವಾಮಿ ನೀ ಮಾಡಿಸ್ತಾ ಇದೀಯಾ ಅದಕ್ಕೆ ಇಡ್ತಾ ಇದ್ದೇನೆ, ನೀ ಮಾಡಿಸ್ತಾ ಇದೀಯಾ ಅದಕ್ಕೆ ಇದು ಮಾಡ್ತಾ ಇದ್ದೇನೆ, ನೀನು ತಿರುಗಿಸ್ತಾ ಇದೀಯಾ ತಿರುಗ್ತಾ ಇದ್ದೀಯ ಅಲ್ಲ ರೀ. ಎಷ್ಟು ಸಲ ಹೀಗೆ ಅವನೇ ಎಲ್ಲ ಮಾಡಿಸೋದು ಅಂದ್ಬಿಟ್ರೆ ಆಯ್ತಲ್ಲ, ಪ್ರತಿಯೊಂದರಲ್ಲೂ ನೀ ಮಾಡಿಸ್ತಾ ಇದೀಯ ನೀ ಮಾಡಿ. ಅದು ಆ ದೇವರ ಚಿಂತನೆ ಸದಾ ಇಲ್ಲಿ. ಟೆಕ್ನಿಕ್ ಏನು ಅಂತ ಅರ್ಥ ಆಗಬೇಕು ನಮಗೆ. ಋಷಿಮುನಿಗಳು ಏಕಾಂತದಲ್ಲಿ ದೇವರಲ್ಲೇ ಮನಸ್ಸಿಟ್ಟಿರ್ತಾರೆ. ಇವನೇ ಸರ್ವ ವ್ಯಾಪಾರ ಮಾಡಿಸ್ತಾ ಇರೋದು, ಹೇ ಹರೇ ನೀನೇ 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 ಅಂತ ಅವನಲ್ಲೇ ಮನಸ್ಸು ಇಟ್ಟು ಕೂತಿರ್ತಾರೆ. ನಮಗದಾಗಲ್ಲ, ಯಾಕೆ ನಮ್ಮ ಬದುಕಂತಹದ್ದು ಆಹಾರಕ್ಕಾಗಿ ಒದ್ದಾಡಬೇಕು ತಿರುಗಾಡಬೇಕು, ವೈರಾಗ್ಯವಿಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ ಒಂದೂ ಇಲ್ಲ. ಮತ್ತಂತಹ ಕಾಲಕ್ಕೆ ನಮಗೇನಾದರೂ ಬೇರೆ ಆಪ್ಷನ್ ಇದೆಯಾ? ಇಲ್ಲ, ನಾವು ಅಷ್ಟೇ ದೇವರಲ್ಲೇ ಮನಸ್ಸಿಟ್ಟು ಹೋಗ್ಬೇಕು. ನಮಗೆ ಋಷಿಮುನಿಗಳಂತೆ ಒಂದೇ ಕಡೆ ಕೂತ್ಕೊಂಡು ದೇವರಲ್ಲೇ ಮನಸ್ಸಿಡ್ತಾ ಹೋದರೆ ಯಾರು ಮಾಡ್ತಾರೆ ಕೆಲಸಗಳೆಲ್ಲ? ಮಕ್ಕಳನ್ನ ಯಾರು ನೋಡ್ಕೊತಾರೆ, ಸಂಸಾರ ಯಾರು ನೋಡ್ತಾರೆ, ಈ ಎಲ್ಲ ಕೆಲಸಗಳು ಯಾರು ಮಾಡ್ತಾರೆ? ಅಲ್ಲಿ ಶಾಸ್ತ್ರ ಪ್ರವೇಶ ಮಾಡಿ, ನೀನು ಏನೇನು ಕೆಲಸಗಳು ಮಾಡ್ತೀಯಪ್ಪ, ಬೆಳಿಗ್ಗೆ ಎದ್ದಾಗಲಿಂದ ಕಣ್ಣು ತೆಗೆದಾಗಲಿಂದ ರಾತ್ರಿ ಕಣ್ಣು ಮುಚ್ಚೋ ಪರ್ಯಂತ, ರಾತ್ರಿ ಕಣ್ಣು ಮುಚ್ಚಿದಾಗಲಿಂದ ಬೆಳಿಗ್ಗೆ ಏಳುವ ಪರ್ಯಂತ ಏನೇನು ಕರ್ಮಗಳು ನೀನು ಸರಿ ಆಗತ್ತೆ, ಅದು ದೇವರೇ ನಿನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಒಮ್ಮೆ ಬೆಳಿಗ್ಗೆದು ದೇವರೇ ನನ್ನಲ್ಲಿ ನಿಂತು ಎಲ್ಲ ಮಾಡಿಸ್ತಾ ಇದ್ದಾನೆ ಗೋವಿಂದ ಇದಲ್ಲ. ಇಲ್ಲಿ ಬರಬೇಕಾಗಿದ್ದೇನು ಮೈನ್ ಪರ್ಪಸ್ ಏನದು ಅಂದ್ರೆ, ದೇವರಲ್ಲಿ ಪ್ರತಿಯೊಂದು ಕ್ಷಣ ಮನಸ್ಸು ಬರ್ತಾ ಬರಬೇಕು. ಋಷಿಗಳಿಟ್ಟಂತೆ ಅದನ್ನ ಕೊಡ್ಲಿಕ್ಕಾಗಲ್ಲ, ತಿರುಗಾಡ್ತಾ ಇರ್ತೀವಿ ಕೆಲಸಗಳು. ಆ ತಿರುಗಾಡೋ ಕಾಲಕ್ಕೆ ಹೀಗೆ ದೇವರಲ್ಲಿ ಮನಸ್ಸಿಡೋಣ. ಏನು ಅಂತ, ನನ್ನ ಆಕಾರದಲ್ಲೇ ಇದ್ದೀಯಾ, ನನ್ನೊಳಗೆ ಇದ್ದೀಯಾ, ನೀನು ತಿರುಗಿ ನನ್ನ ತಿರುಗಿಸ್ತಾ ಇದ್ದೀಯಾ, ಈ ತಿರುಗಾಡಿಸಿದ್ದು ನಿನಗರ್ಪಿತ ಹರಿ. ಆ ಕೂಡ್ಲಿಕ್ಕೆ ಹೋಗ್ತೀವ, ನೀನು ಕೂಡಿಸ್ತಾ ಇದೀಯ ಕೂಡ್ತಾ ಇದ್ದೀಯ. ಒಟ್ಟಾಲೆ ಗುರಿ ಏನಿಲ್ಲಿ ಅಂದರೆ ಅವನಲ್ಲಿ ಮನಸ್ಸಿಡೋದು. ಬೆಳಿಗ್ಗಿಂದ ರಾತ್ರಿ ಪರ್ಯಂತ ನೀ ಮಾಡಿಸಿದ್ದು ನೀ ಮಾಡಿಸಿದ್ದು ನೀ ಮಾಡಿಸಿದ್ದು ಅಂತ ಅವನ ನಮ್ಮ ಜೊತೆಗೆ ಅವ ಇದ್ದು ಹೇಗೆ ಮಗುವಿಗೆ ಕೈಲಾಗದಿರುವಾಗ ತಾಯಿ ಅವನ ಕೈ ಹಿಡಿದು ಎಲ್ಲ ಮಾಡಿಸ್ತಾ ಬಂದರೆ ಅವನ ಅಮ್ಮ ಮಾಡಿಸಿದ್ಲು ಅಮ್ಮ ಮಾಡಿಸಿದ್ಲು ಅಮ್ಮ ಮಾಡಿಸಿದ್ಲು ಅಂತ ಹೇಗೆ ನೋಡ್ತಾನೋ ಹಾಗೆ ನಾವು ಕೂಡ ದೇವರು ಮಾಡಿಸೋದನ್ನ ಶಾಸ್ತ್ರ ದೃಷ್ಟಿಯಿಂದ ಜ್ಞಾನ ಕೋನದಿಂದ ಒಳಗೆ ನೋಡತಾ ಅವನು ಇದ್ದದ್ದನ್ನ ಒಳಗೆ ಫೀಲ್ ಆಗ್ತಾ ಅವನು ಮಾಡಿಸೋದನ್ನ ಫೀಲ್ ಆಗ್ತಾ ಅದನ್ನ ಅವನಿಗೆ ಒಪ್ಪಿಸೋದು. ಕೈಯಲ್ಲಿ ಕೈ ಇಟ್ಟಿದ್ದಾನೆ, ಅವನೇ ಕೈಯಿಂದ ಕೆಲಸ ಮಾಡಿಸ್ತಾ ಇದ್ದಾನೆ. ಇದು ಆಚಾರ್ಯರು ಹೇಳಿದ್ದಾರೆ, ಹೌದು ಸತ್ಯ. ಸ್ವಾಮಿ ನೀ ಇಲ್ಲದಿದ್ರೆ ಕೈ ಕದಲಲ್ವ? ನೀ ಕದಲಿಸ್ತಾ ಇದೀಯ ಅಂದ್ರೆ ಕದಲುವಂತೆ ಮಾಡ್ತಾ ಇದೀಯ, ನೀನಿದ್ದೀಯ. ಆದ್ದರಿಂದ ನಾನಿದ್ದೇನೆ ಹರಿಯೇ, ನೀನೇ ನೋಡು ನನ್ನ ಆಕಾರದಲ್ಲಿದ್ದು ಈ ಕೈಯನ್ನು ಕದಲಿಸ್ತಾ ಇದ್ದಿ. ಸ್ವಾಮಿ ನೀನೇ ಇದ್ದೀಯೋ, ನಿನಗೆ ಈ ಕರ್ಮ ಪೂಜೆ ಆಗಲಿ ಹರಿಯೇ. ಹೀಗೆ ಪ್ರತಿಯೊಂದು ಕ್ಷಣ ದೇವರು ನಮ್ಮ ಜೊತೆಗಿದ್ದಾನೆ ಎಂಬುದು ತಲೆಗೆ ತಂದುಕೊಳ್ತಾ 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 ಪ್ರತಿಯೊಂದು ಕರ್ಮ ದೇವರಿಗೆ ಸಮರ್ಪಣೆ ಮಾಡುತ್ತಾ ಹೋಗೋದೇ ದೊಡ್ಡ ಸಾಧನೆ. ಇದು ಕೃಷ್ಣ ಹೇಳ್ತಾನೆ. ಅದು ಯಾವಾಗ ಯಾವಾಗ ಮಾಡ್ಬೋದು ಹೇಳ್ತಾನೆ? ಎದ್ದಾಗ, ಕೂತಾಗ, ನಿಂತಾಗ, ತಿರುಗಾಡಿದಾಗ, ಮಲಗಿದಾಗ, ಮೂಸಿ ನೋಡಿದಾಗ, ಕಣ್ಣಿಂದ ನೋಡಿದಾಗ, ಕಿವಿಯಿಂದ ಕೇಳಿದಾಗ, ಬಾಯಿಂದ ತಿಂದ, ಪಿಬನ್ ಅಶ್ನನ್ ಕುಡಿಯಿತ, ಊಟ ಮಾಡತ, ಮುಟ್ಟತ, ನೋಡತ, ಜಿಘ್ರನ್ ವಾಸನೆ ನೋಡತ, ಪ್ರತಿಯೊಂದು ಕಾಲಕ್ಕೆ ಕೊನೆಗೆ ಶ್ವಾಸನ್ ಅಂತ ಹೇಳ್ತಾರೆ, ಉಸಿರಾಡತ. ನೀ ಮಾಡಿಸ್ತಾ ಇದೀಯ, ನೀ ಮಾಡಿಸ್ತಾ ಇದೀಯ, ನೀನೇ ಹೀಗೋ ಹೀಗೆ ಮಾಡಿಸ್ತಾ ಇದೀಯ, ಹೀಗೆ ಮಾಡಿಸ್ತಾ ಇದೀಯ ಅಂತ ಅಲ್ಲಿ ದಾಸರು ಕನೆಕ್ಟ್ ಮಾಡ್ತಾರೆ. ಆಧಾರದಲ್ಲಿ ತಿಳಿ ಎಲ್ಲಿ, ಸ್ವಪರ ದೇಹದಲ್ಲಿ, ನಿನ್ನ ದೇಹದಲ್ಲೂ ದೇವರು ಹೀಗೆ ಮಾಡಿಸೋ ತಿಳಿ. ಇನ್ನೊಬ್ಬರ ಕಡೆ ನಾವು ನಮ್ಮ ಕಡೆ ನಾವು ಸದಾ ನೋಡ್ಲಿಕ್ಕಾಗುತ್ತಾ, ಇನ್ನೊಬ್ಬರನ್ನ ನೋಡ್ತೀವಲ್ಲ, ಅವಾಗ ಅಲ್ಲೂ ದೇವರ ಅದೇ ಮಾಡಿಸ್ತಾ ಇದ್ದಾನೆ ಎಂಬುದನ್ನು ನಾವು ಚಿಂತನೆ ಮಾಡಬೇಕು. ಒಟ್ಟಾರೆ ದೀಕ್ಷ ಇವತ್ತು ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಕಣ್ಣು ಮುಚ್ಚೋದ್ರೊಳಗೆ ಎಷ್ಟು ಸಲ ನನ್ನಿಂದ ಏನೇನು ಕೆಲಸಗಳಾಗುತ್ತೆ ಆ ಕೆಲಸಗಳೆಲ್ಲ ಸ್ವಾಮಿ ನನ್ನಿಂದ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬುದನ್ನ ಆಯಾ ಕ್ಷಣದಲ್ಲಿ ನೆನೆದು, ಆಯಾ ಕ್ಷಣದಲ್ಲಿ ದೇವರನ್ನು ನನ್ನೊಳಗೆ ನೆನೆದು ಆ ಕರ್ಮಗಳನ್ನ ತತ್ವಾಭಿಮಾನಿಗಳಂತರ್ಯಾಮಿ ಸ್ವಾಮಿಯ ಪಾದಕ್ಕೆ ಆಯಾ ಕ್ಷಣಕ್ಕೆ ಅರ್ಪಣೆ ಮಾಡುವುದೇ ನಿಜವಾದ ಸಾಧನ. ದಿಸ್ ಈಸ್ ದಿ ಜಿಸ್ಟ್, ದಿಸ್ ಈಸ್ ದಿ ಥಿಂಗ್ ವಿ ಹ್ಯಾವ್ ಟು ಡೂ. ಇದಕ್ಕಿಂತ ಹೆಚ್ಚು ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಎಷ್ಟು ಒತ್ತಿ ಹೇಳಬೇಕು ಅಂತ ಗಂಟ್ಲು ಹರ್ಕೊಂಡು ಹೇಳಿದ್ರು ತಲೆಯಲ್ಲಿ ತೋರ್ಬೇಕಲ್ಲ. ದೇವರು ಅಲಾರಾಮ್ ಸೆಟ್ ಮಾಡಿರ್ತಾನೆ, ಆ ಟೈಮ್ಗೆ ತೋರುತ್ತದು, ಇರೋದು ತೋರೋದೇ ಇಲ್ಲ. ಎಷ್ಟು ಶಂಖ ಬಾರಿಸಿದ್ರು ಕೂಡ ಏ ಪಾಪ ಏನೋ ಗಂಟ್ಲು ಹರ್ಕೊಂಡು ಹೇಳ್ತಾರ್ರಿ ಇವರೆಲ್ಲ, ಅಯ್ಯೋ ಅನ್ಸುತ್ತೆ ಅವ್ರು ನೋಡಿ ಅಂತ ಕೇಳಿದವ್ರಿಗೆ ಅನಿಸ್ತಾ ಇರುತ್ತೆ. ದಾಸರು ಯತಿಗಳು ಹೀಗೆ ಗಂಟ್ಲು ಹರ್ಕೊಂಡವ್ರೆ, ಮಾಡ್ರೋಪ ಹೀಗೆ ಮಾಡ್ರೋಪ್ಪ ಅಂತ. ನಾವು ವಿಶೇಷ ಬುದ್ಧಿವಂತರು, ಆ ಮಾಡ್ರೋಪ್ಪ ಅಂತ ಅವ್ರ ಹಾಡನ್ನ ಮಾಡ್ರೋಪ್ಪ ಅಂತಾನೆ ಹೇಳಿ ಮಾಡದೆ ಹೋಗ್ತಾ ಇರ್ತೀವಿ. ಸರಿ, ಅದನ್ನೇ ವಿಜಯದಾಸರು ಹೇಳ್ತಾರೆ. ನಿನ್ನಾಧೀನನಾದವನು ನಿತ್ಯದಲ್ಲಿ ನಾನು, ಇದನ್ನ ಚಿಂತನೆ ಮಾಡುವುದಲ್ಲದೆ ತಾವು ಹೇಳುವುದು ಇನ್ನೊಬ್ಬರಿಗೆ ಕೇಳುವಂತೆ ಮಾಡುವುದು, ಅದು ದಾಸರ ಮಾಡ್ತಾ ಇದ್ದಾರೆ. ನಿತ್ಯದಲ್ಲಿ ನಾನು ನಿನ್ನ ಅಧೀನದಾನವನು, ಮನ್ನಿಸುದಯದಿಂದ ಮಾತು ಕೇಳಿ, ನನ್ನ ಮಾತು ಕೇಳಿ ದಯದಿಂದ ಮನ್ನಿಸರಿ. ಇನ್ನಾವ ಯೋಚನೆಯು ನಿರ್ಧಾರವಾಗಿ ನುಡಿದೆ, ಎನ್ನ ಭಾರವು ನಿನ್ನದಲ್ಲವೇನೈ. ಇನ್ಯಾವ ಯೋಚನೆ ಇಲ್ಲ ಇದರಲ್ಲಿ, ನೋಡ್ಕೋ ನನ್ನ ಅಧೀನ ಅಂತ, ನಿನ್ನ ಅಧೀನ ನಿನ್ನ ಅಧೀನ ಅಂತ ನೀ ಹೇಳ್ತಾ ಇದೀಯ, ಆ ಹೇಳೋದ್ರಲ್ಲಿ ಕನ್ಫರ್ಮೇಶನ್ ಇದೆಯಾ? ಅಂದ್ರೆ ಸ್ವಲ್ಪವರೆಗೂ ನಿನ್ನ ಅಧೀನ, ಮಿಕ್ಕದ ನನ್ನ ಅಧೀನ, ಎಲ್ಲ ನೀನೇ ಮಾಡಿಸೋದು, ಎಲ್ಲ ನಿಂದ ಅಧೀನ. ಆದರೆ ಪ್ರಯತ್ನ ನಾನು ಮಾಡ್ತೀನಿ, ನನ್ನ ಪ್ರಯತ್ನ ನಾ ಮಾಡಿಬಿಡ್ತೀನಿ, ಅದಕ್ಕೆ ನೀ ಬೇಕಾಗಿಲ್ಲ, ನಂದು ನಾ ಮಾಡ್ತೀನಿ, ಮಿಕ್ಕದೆಲ್ಲ ನೀ ಮಾಡ್ಕೊ. ಈ ಥರ ಉಂಟೇನೋ ನೋಡ್ಕೋ ತಲೆಯಲ್ಲಿ. ದೇವರು ಹಾಗೆ ಹೇಳ್ದ, ಯಾಕೆ ನಾವೆಲ್ಲ ಹಾಗೆ ಹೇಳೋರು, ಎಲ್ಲ ದೇವರೇ ನೀ ಮಾಡಿಸೋದು, ಆದರೆ ಪ್ರಯತ್ನ ನಮ್ದು ನಾವು ಮಾಡಬೇಕಲ್ಲ. ಅಲ್ಲ ರೀ, ಪ್ರಯತ್ನ ದೇವರೇ ಮಾಡಿಸ್ಬೇಕೋ ನೀವು ಮಾಡ್ತಿರೋ? ಏ ನಮ್ದು ನಾವೇ ಮಾಡಬೇಕು ಅಂದ್ರೆ ಅದು ಆ ಪ್ರಯತ್ನವೂ ದೇವರೇ ಮಾಡಿಸಿಬಿಟ್ರೆ ಇನ್ನು ನಮ್ಮ ಪ್ರಯತ್ನ ಅಂತ ಏನಾಗುತ್ತೆ ಅಂತ ನಮ್ಮ ತಲೆಯಲ್ಲಿ. ಎಷ್ಟು ದೆವ್ವ ಕೂತಿದೆ ಗೊತ್ತಾ ಜಗತ್ತಿನಲ್ಲಿ, ಇದನ್ನು ಹೇಗೆ ಪ್ರಕ್ಷಾಳನೆ ಮಾಡಬೇಕು ಎಂಬುದು ತಲೆಗೆ ಎಟಕ್ತಾ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಇನ್ನಾವ ಯೋಚನೆಯೂ ಇಲ್ಲ ನಿರ್ಧಾರವಾಗಿ ನುಡಿದೆ, ಎನ್ನ ಭಾರವು ನಿನ್ನದಲ್ಲವೇನೈ. ನನ್ನ ಭಾರ ನಿನ್ನದಲ್ಲೇನಯ್ಯ? ಅನಂತ ಜನ್ಮಗಳು ಧರಿಸಿದ ಕಾಲಕ್ಕೂ ಅನ್ಯ ಶರಣನಲ್ಲವೋ ಅಮಿತ ಮಹಿಮಾ. ಅನಂತ ಜನ್ಮಗಳು ಬರಲಿ, ಎಷ್ಟು ಜನ್ಮಗಳು ಧರಿಸಿದ್ರು, ಇನ್ನೊಬ್ಬರು ನನ್ನಿಂದ ಎಲ್ಲ ಕೆಲಸಗಳು ಮಾಡಿಸಿದ್ರು, ಈ ಜನ್ಮದಲ್ಲಿ ನೀ ಮಾಡಿಸ್ತಾ ಇದ್ಯಾ, ಇನ್ನೊಂದು ಜನ್ಮದಲ್ಲಿ ಇನ್ನೊಬ್ರು ಮಾಡಿಸಿದ್ರು ಅಂತ ಇಲ್ಲ. ಪ್ರತಿಯೊಂದು ಜನ್ಮದಲ್ಲಿ ನೀನೇ ಮಾಡಿಸ್ಬೇಕು. ನೊಬ್ಬಡಿ ಅಟ ಅದನ್ನ ಹೇಳ್ತಾ ಇದ್ದಾರೆ. ಅನಂತ ಜನ್ಮಗಳು ಧರಿಸಿದ ಕಾಲಕ್ಕೂ ಅನ್ಯ ಶರಣನಲ್ಲವೋ ಅಮಿತ ಮಹಿಮಾ. ಇನ್ನ ಹೇಳ್ತಾರೆ, ಮಣ್ಣಾಣೆ ಇತ್ತು ಬಹು ಜನರಿಂದ ಈ ಪರಿ ಬಣ್ಣನೆ ಮಾಡಿಸುವುದು ಬೇಕಾಗದೆ. ನೀನೇನು ತುಂಬಾ ಜನರಲ್ಲಿ ಕೂತ್ಕೊಂಡು ಅಯ್ಯೋ ನೀವು ಬಹಳ ದೊಡ್ಡವರು ಬಹಳ ದೊಡ್ಡವರು ಅಂಥೇಳಿ ಏನು ಮಂಗಳಾರತಿ ಮಾಡಿಸ್ತಾ ಇದ್ದಲ್ಲಪ್ಪ, ಇದನ್ನ ಹಂಗೆ ಯಾಕೋ ಮಹಾರಾಯ? ಯಾಕೆ ಜನರು ಬಂದು ನನ್ನ ಹೊಗಳಿದಾಗ ಅವರೇನು ಹೊಗಳ್ತಾರೆ, ಅವರು ನನ್ನ ಈ ಶರೀರ ನೋಡ್ತಾರೆ, ಜೀವಿಯನ್ನು ನೋಡ್ಲಿಕ್ಕಾಗಲ್ಲ. ಅವನ ಅಸ್ವಾತಂತ್ರ್ಯದ ಬೆಚ್ಚರವೇ ಅವ್ರಿಗಿರಲ್ಲ. ಒಳಗೆ ದೇವರೇ ನೀನೇ ನಿಂತು ನನ್ನ ಮೂಲಕ ಎಲ್ಲ ಮಾಡಿಸ್ತಾ ಇದ್ದಿ ಎಂಬುದು ಅವ್ರಿಗೆ ಗೊತ್ತಿರಲ್ಲ. ಅವರು ಬಂದು ನನ್ನ ಮುಂದೆ ನಿಂತು ನಾನೇ ಮಾಡಿದ್ದೀನಿ ಅಂತ ತಿಳ್ಕೊಂಡು ಯಪ್ಪ ನೀವೆಂಥ ಪರಿ ಮಾಡಿದ್ರಿ ಇಂಥ ಪರಿ ಮಾಡಿದ್ರಿ ಅಂತ ಹೊಗಳಿದೇ ಹೊಗಳಿ. ಅದರಿಂದ ಎಲ್ಲಿಗೆ ಕಾರಣ ಅಂದರೆ ನನಗೆ ಆ ಹೊಗಳಿಕೆ ಕೇಳಿ 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 ನಮ್ಮ ಪ್ರಾರಬ್ಧ ಕೂತಾಗ ನಿನ್ನ ಮರೆತು ಬಿಟ್ಟು ನಿಜವಾಗೂ ನಾನೇ ಮಾಡಿದ್ದೀನಿ ಎಂಬ ಕಲ್ಪನೆ ಬರುವಂತೆ ಆಗುತ್ತೋ, ಅದರಿಂದ ಏನಾಗುತ್ತೋ, ನಾನು ಬಿದ್ದೋಗ್ತೇನೆ. ಹರಿಯೇ, ನೀನೇ ಮಾಡಿ ಮಾಡಿಸುವಾಗ ಚೂರು ಶಕ್ತಿ ಇಲ್ಲದಿರುವ ನಾನು ನಾ ಮಾಡಿದೆ ಅಂದುಕೊಂಡ್ರೆ ನೀ ಸರ್ಕೊಂಡ್ರೆ ನನ್ನ ಗತಿಯೇನಪ್ಪ? ನಿಂಗೆ ದೂರ ಆಗೋದಲ್ಲದೆ ಈ ಹೊಗಳಿಕೆಯಿಂದ ನಿನಗೆ ಹತ್ತಿರ ಆಗ್ತೇನೇನು? ನನ್ನ ಪಾಡಿಗೆ ನಾನು ಕೂತಿದ್ರೆ ಈ ಮನ್ನಣೆ ಇತ್ತು ಬಹುಜನರಿಂದ ಈ ಪರಿ. ಇವನು ವಿಜಯದಾಸರಿಗೆ ಸಮಾನ ಇಲ್ಲಪ್ಪ. ವಿಜಯದಾಸರೇ ವಿಜಯದಾಸರೇ ವಿಜಯದಾಸರು ದಾಸರಪ್ಪ ರಾಮಚಂದ್ರ. ನನ್ನ ಪಾಡಿಗೆ ನಾನಿದ್ರೆ ಈ ಜನರೆಲ್ಲ ಕಟ್ಕೊಂಡು ನಂತರ ಹಾಕಿ ಅವರೆಲ್ಲರೂ ಹೋಗೋದು ಹೊಗಳು ಏನು ಬಣ್ಣನೆ ಮಾಡಿಸುವುದು, ಬಣ್ಣನೆ ಅಥವಾ ವರ್ಣನೆ ವರ್ಣನೆ ಮಾಡಿಸೋದು. ಏನ್ ದಾಸರ ಶಕ್ತಿ, ಏನ್ ದಾಸರ ಗಾನ, ದಾಸರ ಜ್ಞಾನ, ಅಯ್ಯಪ್ಪ ಅಯ್ಯೋ ಅಂತ ಇವರೆಲ್ಲ ಬೇಕಾಗದೆ ಸ್ವಾಮಿ ನಂಗೆ ಯಾಕೋ ಇದು. ಈ ಹೊಗಳಿಕೆ ಯಾರಿಗೆ ಸಂತೋಷ ಕೊಡುತ್ತೆ? ನಿನ್ನ ಮರೆತವರಿಗೋ? ನಿನ್ನ ಮರೆತವರಿಗೋ? ನಮಗಲ್ಲಪ್ಪ. ನೀವೇ ಮಾಡಿದ್ದೀರಿ ನೀವೇ ಮಾಡಿದ್ದೀರಿ ಎಂಬುದು ನಮಗೆ ಚುಚ್ಚಿದಂತೆ ಇರುತ್ತಯ್ಯ. ಹಾಗಲ್ಲ, ಮುನ್ನೆ ನಿನ್ನ ಪಾದಕ್ಕೆ ಕೇವಲ ದೈನ್ಯದಲ್ಲಿ ಭಿನ್ನಪ ಮಾಡಿದದ್ದು ಮನಕಾಗದು. ಮುಂದೆ ನಾನು ನಿನಗೆ ವಿಶೇಷವಾಗಿ ಹಿಂದೆಲ್ಲ ನಿನ್ನ ಪಾದಕ್ಕೆ ಕೇವಲ ದೈನ್ಯದಲ್ಲಿ ಭಿನ್ನಪ ಮಾಡಿದ್ದೆ ಸ್ವಾಮಿ, ನಿನ್ನ ವಿಶೇಷವಾಗಿರತಕ್ಕಂಥ ಚಿಂತನೆ ಕೊಡೋ ಚಿಂತನೆ ಕೊಡೋ ಅಂತ ಕಾಲಿಗೆ ಬಿದ್ದು ದುಂಬಾಲಿಗೆ ಬಿದ್ದಿದ್ದೆ. ಅದೆಲ್ಲವೂ ಮನಸ್ಸಿಗೆ ಆಗಲ್ಲಪ್ಪ. ಈ ಹೊಗಳಿಕೆ ಈ ಬಣ್ಣನೆ ಇದರಿಂದ ನೀನು ದೂರ ಆಗ್ತಿ, ಜನ ಹತ್ತರ ಆಗ್ತಾರೋ? ಗೊತ್ತಿಲ್ಲದಂತ ಹುಚ್ಚರಿವರು ಇವರು ಹತ್ತಿರ ಆದರೆ ನಂಗೇನು ಬೇಕಾಗಿದೆಪ್ಪ? ಇವತ್ತು ಹತ್ತಿರ ಆಗ್ತಾರೆ, ನಾಳೆ ನೀ ಒಳಗಿದ್ದುಕೊಂಡು ಬೇಡ ಅನ್ಸಿರೋ ದೂರ ಆಗ್ತಾರೋ? ಇವತ್ತು ಏನು ಅಂತ ಪರಮ ಪ್ರೀತಿ ತೋರಿಸ್ತಾರೆ, ನಾಳೆ ಬೆಳಿಗ್ಗೆ ಪರಮದ್ವೇಷನೂ ಮಾಡ್ತಾರೋ? ಒಳಗಿದ್ದು ನೀನು ಹೇಗೆ ಪ್ರೇರಣೆ ಮಾಡಿದ್ರೆ ಹಾಗೆ ಮಾಡ್ತಾರೋ ಮಹಾರಾಯ? ಇವರಿಗಾಗಿ ನಿನ್ನ ದೂರ ಆಗ್ಲೇನು ಹರಿಯೇ? ಆದ ಕಾರಣ ನಮ್ಮ ಜಯೇಶ ವಿಠಲ್ ಹೇಳ್ತಾರೆ, ಜನರ ಮಣ್ಣಣೆ ಗೋಡವೆ ಕನಸಿಲಾದರೂ ಬೇಡ. ಈ ಜನರೆಲ್ಲ ಬಂದು ನನ್ನ ಹಾ ಇಂಥವ್ರು ಅಂಥವ್ರು ಅಂತ ಹೊಗಳಬೇಕು ಎಂಬ ಬಯಕೆ ಕನಸಲ್ಲೂ ಕೊಡಬೇಡ ಹರಿಯೇ. ನಿನ್ನಲ್ಲೇ ಮನಸ್ಸು ಕೊಡು ಹರಿಯೇ. ಸಾಕಪ್ಪ ಇದೆಲ್ಲ ಬಿಡಿಸೋ. ಅಲ್ಲಿ ಒಂದು ಕ್ಷಣಕ್ಕೆ ಹತ್ತಿರ ಇದ್ದು ಪ್ರೀತಿ ಮಾಡುತ್ತಾ ಇನ್ನೊಂದು ಕ್ಷಣಕ್ಕೆ ಮುಖ ತಿರುಗಿಸಿಕೊಂಡು ಹೋಗ್ತಕ್ಕಂಥ ಜನರ ಮೇಲೆ ಸಿಟ್ಟಿಲ್ಲ, ದ್ವೇಷ ಇಲ್ಲ. ಯಾಕೆ? ಎಲ್ಲ ಗೊಂಬೆಗಳು ನೀ ಆಡಿಸಿದಂತೆ ಆಡೋರು, ಅವ್ರ ಮೇಲೆ ನಂಗೆ ಯಾಕೆ ಸಿಟ್ಟಾಕೆ? ಎಲ್ಲಿ ನೀನೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ದೀಯ ಎಂಬ ಎಚ್ಚರವೇ ಕಳ್ಕೊಂಡು ಇವರು ಹೊಗಳಿದಂತೆ ಆ ಹೊಗಳಿಕೆಗೆ ನಾನು ಉಬ್ಬಿ ಹೋಗಿ ನಿನ್ನ ಮರೆತು ಇವರು ಹೊಗಳಿದ್ದಾರೆ ಎಂಬ ಸಂತೋಷ ಎಷ್ಟು ಹೊತ್ತು? ಅವ್ರು ಹೊಗಳಿದಷ್ಟು ಹೊತ್ತು ಇರುತ್ತೆ, ಆದ್ಮೇಲೆ ಸಂತೋಷ ಹೊಟ್ಟೋಗುತ್ತೆ. ಅವ್ರು ಹೊಟ್ಟೋದಕ್ಕೊಳ್ಳೆ ಮತ್ತ ನಂಗೆ ಆ ಸಂತೋಷ ಬೇಕು ಅನ್ಸುತ್ತೆ. ಯಾಕೆ? ನಿನ್ನ ಮರೆತಿದ್ನಲ್ಲ, ಅದಕ್ಕೆ ಅವ್ರು ಹೊಗಳಿದಾಗ ನಾನೇ ಮಾಡಿದೆ ಅಂತ ಏನು ಮನಸ್ಸಿಗೆ ಬರ್ತಾ ಇದೆ, ಅದು ಬಹಳ ಆನಂದ ಕೊಡ್ತಾ ಇದೆ. ಅವ್ರೇನೋ ಸ್ವಲ್ಪ ಹೊತ್ತು ಹೊಗಳಿದ್ರು, ಆಮೇಲೆ ಮುಖ ತೀರಿಸ್ಕೊಂಡು ಹೊಟ್ಟೋದ್ರು ಅವ್ರು ಪಾಡಿದವರು. ಇನ್ನೂ ಬೇಕು ಅನ್ನಿಸ್ತಾ ಇದೆ ನನಗೆ. ಏನು ಈ ಸ್ವಲ್ಪ ಹೊಗಳಿದ್ರೆ, ಇನ್ ಸ್ವಲ್ಪ ಹೊಗಳಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇದೆ. ಅದಕ್ಕೆ ಇನ್ನೇನು ಮಾಡಿದೆ, ಮತ್ತು ಒಂದೆರಡು ಇನ್ನೇನೋ ಮೊನ್ನೆ ಏನೋ ಮಾಡಿದ್ದೆ ವಿಶೇಷವಾಗಿ, ಅದಕ್ಕೂ ಎಲ್ಲರೂ ಹೊಗಳ್ಬಿಟ್ಟು ಹೋದರು. ಈಗ ಅವ್ರು ಮತ್ತೂ ಹೊಗಳ್ಬೇಕಾದ್ರೆ ಏನು ಮಾಡಬೇಕು? ಅದಕ್ಕೊಂದು 4 ಹಾಡು ಕತ್ಕೊಂಡೆ. ಆ ಹಾಡು ವಿಚಿತ್ರವಾಗಿ ಹಾಡಿದೆ ಎಲ್ಲರೆದುರಿಗೆ, ಮತ್ತು ಎಲ್ಲರೂ ಹೊಗಳಿದ್ರು, ಯಪ್ಪಪ್ಪ ಅಯ್ಯಯ್ಯೋ ಅಂತ ಆನಂದ ಆನಂದ. ಮತ್ತು ಹೊಟ್ಟೋಯ್ತು. ಎಷ್ಟೊತ್ತಿರುತ್ತೆ ಅವ್ರು ಹೊಗಳ್ತಾ ಇದ್ರೆ ಆನಂದ ಆನಂದ ಇರುತ್ತೆ, ಸರ್ಕೊಂಡ್ಬಿಟ್ರೆ ಎಲ್ಲ ಹೊಟ್ಟೋಗುತ್ತೆ. ಮತ್ತೆ ಆ ಆನಂದ ಆನಂದ ಸ್ವಲ್ಪ ಇನ್ನೂ ಬೇಕು ಅಂತ ಸಾಯೋ ಪರ್ಯಂತ ಹೀಗೇ ಇರುತ್ತೋ. ಇವರು ಸದಾ ಹೊಗಳಿದವರೇ ಅಲ್ಲ, ಉಗುಳೋದು ಉಗುಳ್ತಾರೆ. ಯಾಕೆ? ಗೊಂಬೆಗಳು. ನೀನು ಹೊಗಳಿಸಿದ್ರೆ ಹೊಗಳ್ತಾರೆ, ಉಗಳಿಸಿದ್ರೆ ಉಗಳ್ತಾರೆ. ನಾನು ನಿನ್ನನ್ನೇ ಮರೆತು ಬಿಟ್ಟು ಇವರೇ ಹೊಗಳ್ತಾರೆ, ಇವರೇ ಉಗಳ್ತಾರೆ ಅಂತ ಅವ್ರು ಹೊಗಳಿದಾಗ ಅವರನ್ನ ಪಪ್ಪ ಅನ್ನೋದು, ಉಗಳಿದಾಗ ಕಲ್ಲಲ್ಲಿ ಕಡಿಯೋದು. ನನ್ನ ಬದುಕೆಲ್ಲ ನಿನ್ನ ಮರೆತದ್ದಕ್ಕೆ ಈ ಗೊಂಬೆಗಳು ಸುತ್ತೋ ಬಿದ್ದು ಒದ್ದಾಡ್ತಿದ್ದೀನೋ ಮಹಾರಾಯ. ಆದ್ದರಿಂದ ಇದೇ ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದೆ ಮೊನ್ನೆ ಮೊನ್ನೆ ನಿನ್ನ ಪಾದಕ್ಕೆ ಕೇವಲ ದೈನ್ಯದಲ್ಲಿ ಭಿನ್ನಪ್ಪ ಮಾಡಿದದ್ದು ಮನಕಾಗದೋ. ಬೇಡ ಸ್ವಾಮಿ, ನನಗೆ ನಿನ್ನ ಮರು ಕೊಡಬೇಡ. ಯಾರೇ ಹೊಗಳಿ, ಯಾರೇ ತಗೊಳ್ಳಿ, ಏನೇ ಮಾಡಲಿ, ಯಾರಿರಲಿ, ಯಾರು ಹೋಗಲಿ, ಇರಲಿ, ಬೇಡಲಿ, ನೀನು ನೀ ಬೇಕು ಹರಿಯೇ. ಅದೇ ನಂಗೆ ಬೇಕಾಗಿತ್ತು, ಅದೊಂದು ಬಿಡಿಸ್ಬಿಡ್ತಾ ಇದ್ಯಪ್ಪ ಹರಿಯೇ. ಭಿನ್ನಣದಲ್ಲಿ ಇನಿತು ನಡೆಸಿದಾದರಿಂದ ಎನ್ನ ಸಾಧನಕ್ಕೆ ವಿಳಂಬ ಆಗದೆ. ಈ ರೀತಿಯಾಗಿ ನೀನು ಎಂಟು ಸೊಂಟಕ್ಕೆ ಗಟ್ಟಿ ವಸ್ತ್ರ ಕಟ್ಕೊಂಡು ನಿಂತವನಂತೆ, ಟೊಂಕದ ಮೇಲೆ ಕೈ ಇಟ್ಟುಕೊಂಡು ಎಲ್ಲರ ಮೂಲಕ ಹೊಗಳಿಸಿ ನಿನ್ನ ಮರುವು ಕೊಡಿಸಿ, ಹಾ ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ನಂಗೆ ಬುದ್ಧಿ ಕೊಡ್ತಿದ್ಯಲ್ಲೋ, ಇದರಿಂದ ನನ್ನ ಸಾಧನ ವಿಳಂಬ ಆಗಲ್ಲೇನಪ್ಪ. ಬಣ್ಣ ಬಡಿಸಿದರೆ ಸಹ ನಾವಿಲ್ಲೆಂಬುದು ನಿನ್ನ ಮಹಮಾನಸಿಗೆ ತಿಳಿದೇನಯ್ಯ. ಇಲ್ಲಿ ಹೇಳ್ತಾ ಇದ್ದಾರೆ, ಬಣ್ಣ ಬಡಿಸಿದರೆ ಸಹ ನಾವಿಲ್ಲೆಂಬುದು ಅಂದರೆ ಹೇಳ್ತಾರೆ, ನೀನು ಏನು ಕಷ್ಟಕೊಟ್ಟರು ಏನು ಮಾಡಿದ್ರು ಕೂಡ ನಮಗೆ ನೀನು ಇದ್ದರೆ ಉಂಟು, ಇಲ್ಲದರೆ ಇಲ್ಲ. ಅದಕ್ಕೆ ನಿನ್ನ ಮನಸ್ಸಿಗೆ ಅದು ಗೊತ್ತಿಲ್ಲೇನೋ. ಚಿನ್ನ ಭಕ್ತನಾದರೂ ನೀನಿತ್ತ ಧೈರ್ಯದಿಂದ ಖಿನ್ನವ ನಾಗದೀಪ ನಂಬಿದವರು ಆನಂದವಲ್ಲದೆ ಏನೇನು ಬಂದರು ಸಣ್ಣ ಮಾತವೇ ಸರಿ ಏನು ಕಷ್ಟ ಬಂದರು. ಅಯ್ಯ, ನಾನು ಬ್ರಹ್ಮದೇವರಂತೆ ಅಚ್ಛಿನ್ನ ಭಕ್ತರಲ್ಲ, ನಾವೆಲ್ಲ ಚಿನ್ನ ಭಕ್ತರು. ಭಕ್ತಿ ಅದು ತೂತು, ಇವಾಗಿರುತ್ತೆ ನಾಳೆ ಕಡಿಮೆ ಆಗುತ್ತೆ, ಫ್ಲಕ್ಚುಯೇಟಿಂಗ್ ನಮ್ಮ ಭಕ್ತಿ. ಆದರೆ ನೀನಿತ್ತ ಧೈರ್ಯದಿಂದ ಏನು ಇಲ್ಲ, ನಿನ್ನ ಭಕ್ತಿ ಹೆಚ್ಚು ಕಮ್ಮಿ ಆದರೂ ಏನೇ ಇದ್ರು ನಾನಿದ್ದೇನೋ ಹೆದರಬೇಡುವ, ನನ್ನಲ್ಲೇ ನಿನಗೆ ಮನಸ್ಸು ಕೊಡುತ್ತೇನೆ, ಚಿಂತೆ ಮಾಡಬೇಡ ಅಂತ ನೀ ಧೈರ್ಯ ಕೊಟ್ಟಿದೆ ಹರಿಯೇ. ಆದ್ದರಿಂದ ನಂಬಿದವರು ಹೇಗಿರ್ತಾರೆ, ಖಿನ್ನ ಆಗೋದಿಲ್ಲ. ಯಪ್ಪ ಅಂದರೆ ನನ್ನ ಬುದ್ಧಿ ಸ್ಥಿರ ಇಲ್ಲ, ಭಕ್ತಿ ಸ್ಥಿರ ಇಲ್ಲ, ಎಲ್ಲಿ ದೇವರನ್ನ ಮರೆತೋಗ್ತೀನೋ ಏನೋ ಈ ಸಂಸಾರದಲ್ಲಿ ಬಿದ್ದು ಅಂದರೆ ನೀನೇ ಧೈರ್ಯ ಕೊಟ್ಟಿದ್ದಿ, ಏನು ಹೆದರಬೇಡ ನಾನಿದ್ದೇನೆ. ಆನಂದವಲ್ಲದೆ ಏನೇನು ಬಂದರೂ, ಏನು ಬಂದರೂ ಸರಿ ಆನಂದ ಆಗುತ್ತೆ. ಯಾಕೆ? ನಿನ್ನ ನೆನಪು ಪ್ರಧಾನ ಸ್ವಾಮಿ, ನಿನ್ನ ನೆನಪು ಕೊಡು, ನೀ ನನ್ನ ಜೊತೆಗಿರ್ತೀಯ ಅಂದರೆ ಏನು ಬಂದರೂ ಸರಿ ಅದು ಆನಂದಕ್ಕೆ ಕಾರಣ. ಮೇಲ್ನೋಟಕ್ಕೆ ದುಃಖದಂತೆ ಇದ್ದರೂ ಆ ದುಃಖದಿಂದಾಗಿ ನಿನ್ನ ನೆನಪು ಬಂದರೆ ಆ ನೆನಪು ಆನಂದಕ್ಕೆ ಕಾರಣ ಆಗಲ್ಲೇನೋ, ಅದನ್ನು ಹೇಳ್ತಾ ಇದ್ದಾರೆ. ಆನಂದವಲ್ಲದೆ ಏನೇನು ಬಂದರು ಸಣ್ಣ ಮತವೇ ಸರಿ, ಏನು ಕಷ್ಟ ಬಂದರು ಹೇಳ್ತಾರೆ. ಏನು ಕಷ್ಟ ಬಂದರೂ ಕೂಡ ಸನ್ಮತವೇ ಅಂದರೆ ನಮಗೆ ಬಹಳ ಇಷ್ಟವೇ ಹರಿ. ಯಾವಾಗ ದೇವರು ನಮ್ಮ ಮನಸ್ಸಲ್ಲಿ ನಿಂತು ಏನು ಆಗಲ್ಲ, ಚೆನ್ನಾಗಿರ್ತೀವಿ. ಮನಕ್ಕೆ ಆನಂದ ಅಹದು ನೀಲೋ ನೀಯೇ, ನೀನೇ ಒಲಿದು ಬಿಟ್ರೆ ಅದನ್ನ ಕೀ ಕೊಡ್ತಾ ಇದ್ದಾರೆ ಅಲ್ಲಿ. ನೀನೇ ಒಲಿದು ನಮ್ಮೊಳಗೆ ನಿಂತು ನಾನಿದ್ದೇನೋ ಹೆದರಬೇಡ ಹೆದರಬೇಡ ಅಂತ ನಮ್ಮ ಜೊತೆಗೆ ನಿಂತು ಬಿಟ್ರೆ ಏನಿದ್ರೂ ನಮಗೆ ಆನಂದ ಆಗ್ತಾ ಇರುತ್ತೆ ಹರಿ, ಅದೊಂದು ಕೊಡು. ಚಿನ್ನ ಗರ್ಭಾಂಡ ಪೆತ್ತ ವಿಜಯ ವಿಠಲರೇಯ, ನಿನ್ನ ವ್ಯಾಪಾರಕ್ಕೆ ಮಿತಿಯ ಕಾಣೇನೋ ಎಣಿಸಿ. ಚಿನ್ನ ಗರ್ಭಾಂಡ ಪೆತ್ತ, ಚಿನ್ನವೇ ಗರ್ಭದಲ್ಲಿ ಇರತಕ್ಕದ್ದು ಯಾವುದು? ಅಂಡ ಅಂದರೆ ಬ್ರಹ್ಮಾಂಡ. ಬ್ರಹ್ಮಾಂಡ ಪೆತ್ತ ವಿಜಯ ವಿಠಲರೇಯ, ನಿನ್ನ ವ್ಯಾಪಾರಕ್ಕೆ ಮಿತಿಯ ಕಾಣೆನೋ ಎನಿಸಿ. ನಿನ್ನ ವ್ಯಾಪಾರ ನೀನು ಏನು ಮಾಡಿಸ್ತೀಯ ಎಂಬುದು ಅದಕ್ಕೆ ಎಣಿಸಲಿಕ್ಕೆ ಸಾಧ್ಯವಿಲ್ಲ ಅಯ್ಯ. ಏನೋ ಮಾಡಿಸ್ತೀಯ, ಏನೋ ಕೊಡ್ತೀಯ, ಏನೋ ಇಟ್ಟಿರ್ತೀಯ ಒಳಗೆ, ನಮಗ ಅರ್ಥ ಆಗಲ್ಲ. ಒಂದೇ ಚೀರ ಆಡ್ತಾ ಇರ್ತೀವಿ, ಹೀಗೆ ಯಾಕೆ ಮಾಡಿದಿ ಹಾಗೆ ಯಾಕೆ ಮಾಡಿದಿ ಅಂತ. ಒಳ್ಳೆಯದೇ ಮಾಡ್ತೀಯೋ ನೀನು, ನಮಗೆ ಕೆಟ್ಟದೆಂದು ಮಾಡಲ್ಲಪ್ಪ. ಅದು ಒಳ್ಳೆಯದು ಹೇಗೆ ಎಂಬುದು ನಮಗೆ ಅರ್ಥ ಆಗದೆ ಒದ್ದಾಡ್ತಾ ಇದ್ದೀವೋ. ಅರ್ಥ ಮಾಡಿಸಿಬಿಟ್ಟಿಯಾ, ನಮಗಷ್ಟು ಆನಂದ ಇನ್ಯಾವುದು ಇರಲ್ಲ. ಇವಾಗ ನೀನೇನು ಮಾಡಬೇಕು ಅನ್ಕೊಳ್ತಾ ಇದ್ದಿ, ಏನೇನು ತಲೆಯಲ್ಲಿದೆ ಅದು ನಮ್ಗೆ ಸರಿಯಾಗಿ ಡೈರೆಕ್ಟಾಗಿ ಹೇಳಿಬಿಟ್ರೆ ನೀನು ಏನು ಮಾಡಿದ್ದೇನೋ ಒಳಗೆ, ನಮ್ಗೆ ಅರ್ಥ ಆಗಿಲ್ಲ, ಅದಕ್ಕೆ ಒದ್ದಾಡ್ತಾ ಇದ್ದೀವಿ. ಈ ಒದ್ದಾಟ ಹೋಗಬೇಕಾದ್ರೆ ಏನಾಗಬೇಕು, ಈ ಕಮ್ಯುನಿಕೇಷನ್ ಗ್ಯಾಪ್ ಇರಬಾರ್ದು. ನೀ ಏನು ಮಾಡ್ತಾ ಇದ್ದೆ ನಮಗೆ ತಿಳಿಸು, ನೀ ಇದ್ದಿ ಎಂಬ ಭರವಸೆ ಕೊಡು, ಆನಂದ ಕೊಡು ಹರಿ. ಇನ್ನ ಹೇಳ್ತಾ ಇದ್ದಾರೆ ಏನೇನು ಮಾಡಬೇಕು. ಬೆಟ್ಟದ ಮೇಲಿರಿಸು, ಬೆಟ್ಟದ ಮೇಲೆ ಕೂಡಿಸ್ಬಿಡು, ಊಟಕ್ಕಿಲ್ಲ ಏನು ಇಲ್ಲ ಅಡ್ಡಿ ಇಲ್ಲ, ಮನಸ್ಸಲ್ಲಿ ನಿನ್ನ ಚಿಂತನೆ ಕೊಡು. ನೀ ಇದ್ದಿ ಎಂಬ ಭಾವನೆ ಬೇಕು. ನೀನು ಬೆಟ್ಟದ ಮೇಲೆ ಇಟ್ಟರು ಅದು ಒಳ್ಳೆದಕ್ಕೆ ಇಟ್ಟಿಯ ಎಂಬ ಭಾವನೆ ಕೊಡು. ನೀನಿದ್ದೀಯ ಎಂಬ ಭಾವನೆ ಕೊಡು, ನೀನೊಬ್ಬನಿದ್ದೀಯ ಎಂಬ ಭಾವನೆ ಕೊಡು, ನನ್ನ ಜೊತೆಗೆ ಇದ್ದೀಯ ಎಂಬ ಭಾವನೆ ಕೊಡು, ನನಗೆ ಒಳ್ಳೆಯದೇ ಮಾಡ್ತಾ ಇದ್ದೀಯ ಎಂಬ ಭಾವನೆ ಕೊಡು, ನಿನ್ನ ಜೊತೆಗೇ ನಾನಿದ್ದೇನೆ ಎಂಬ ಮನಸ್ಸಿನಲ್ಲಿ ಭಾವನೆ ಕೊಡು. ಆವಾಗ ಬೆಟ್ಟದ ಮೇಲಿಟ್ಟರು ನನ್ನ ಜೊತೆಗೆ ನೀನು ಇರುವಾಗ ಎಲ್ಲಿದ್ದರೆ. ಮಗು ತಾಯಿ ಮಡಿಲಲ್ಲಿ ಕೂತಿರುತ್ತೆ, ಅಮ್ಮ ಇದ್ದಾಳೆ ಅಂತ ಅದಕ್ಕೆ ಭರವಸೆ, ಅಮ್ಮನ ಹತ್ಕೊಂಡೇ ಕೂತಿರುತ್ತೆ. ಅಮ್ಮ ಕಳಗಿದ್ರೆ ಏನು, ಬೆಟ್ಟ ಹತ್ತಿದ್ರೆ ಏನಂತೆ. ಎಲ್ಲರೂ ಅಂತಾರೆ ಅಯ್ಯೋ ಬೆಟ್ಟ ಬೆಟ್ಟ ಬೆಟ್ಟ, ಮಗು ನಗ್ತಾ ಇರುತ್ತೆ. ಯಾಕೆ? ಅದು ಒಂದೇ ಹೋಗ್ತಾ ಇಲ್ಲ, ಪಕ್ಕದಲ್ಲಿ ಅಮ್ಮ ಇದ್ದಾಳೆ. ಅಮ್ಮ ಇದ್ರೆ ಎಲ್ಲಿಗಾದ್ರೆ ಏನು, ಅಮ್ಮ ನೋಡ್ಕೋತಾಳೆ. ಹಾ, ಎಲ್ಲೋ ಹೋಗ್ತಾ ಇದ್ದಕ್ಕೆ ಮಿಕ್ಕವರಿಗೆಲ್ಲ ದುಃಖ ಆಗ್ತಾ ಇದೆ. ನೋಡಿ, ಎಲ್ಲೋ ಇದ್ದಾರೆ, ಒಳ್ಳೆ ಕಡೆ ಇದ್ರು, ಅಲ್ಲಿಂದ ಎಲ್ಲೋ ಹೋಗ್ತಾ ಇದ್ದಾರೆ. ಎಲ್ಲರ ಮುಖದಲ್ಲಿ ಯೋ ಅಂತಿದೆ. ಚಿಕ್ಕ ಮಗು ಇದೆ, ಅದು ಹೋಗ್ತಾ ಇರೋ ನಗ್ತಾನೇ ಇದೆ, ಅದು ನಗ್ತಾನೇ ಇದೆ, ಅದು ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆ. ಆದರೆ ಅದಕ್ಕೆ ಭರವಸೆ ಎಲ್ಲಿ? ಅಂದರೆ ಆ ಮಗು ಅಂದರೆ ಏನು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ದೋ ಮಗು ಅಂತ ತಿಳ್ಕೊಂಬೋಣ. ಇಲ್ಲಿ ಚೆನ್ನಾಗಿತ್ತು, ಅಲ್ಲಿ ಚೆನ್ನಾಗಿಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ ಅಂತ ಈ ದುಃಖಗಳು ಅರ್ಥ ಆಗ್ತಾ ಇದೆ ಆ ಮಗುವಿಗೆ. ಆ ಸ್ಥಿತಿ ತಿಳ್ಕೊಳ್ಳೋಣ. ಆದರೆ ಆ ಮಗು ತಾಯಿ ಜೊತೆಗಿದ್ದಾಗ ಒಂದ್ಸಲ ಇವರೆಲ್ಲರ ನೋಡಿದಾಗ ಅಯ್ಯೋ ಅಲ್ಲಿ ಹೋಗ್ತಿದ್ವಲ್ಲ ಅನಿಸಿದ್ರು, ಪಕ್ಕದಲ್ಲಿ ಅಮ್ಮನ ನೋಡಿದ್ಕೊಳ್ಳಿ, ಅಮ್ಮ ಇದ್ದಾಳೆ, ನೋ ಪ್ರಾಬ್ಲಮ್, ಎಲ್ಲಿಗಾದ್ರೆ ಏನಂತೆ, ಅಮ್ಮನ ಜೊತೆಗೇ ಹೋಗ್ಬಿಡುತ್ತೆ. ಬೆಟ್ಟದ ಮೇಲೆ ಕೂತಿದ್ರು ಕೂಡ ಒಂದು ವೇಳೆ ಯಾರಿಲ್ಲ ಕೂಡಬೇಕಾಗಿತ್ತ, ಅಮ್ಮನ ಜೊತೆಗೆ ಕೂತಿರುತ್ತೆ, ಅಮ್ಮ ಇದ್ದಾಳೆ ಎಂಬ ಭಾವನೆ, ಧೈರ್ಯ. ಅದು ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಯಾರೇ ಆಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಇದ್ದವರಿದ್ದಾರೆ ಎಂಬ ಭಾವನೆ ಭಕ್ತರಿಗೆ. ಇವ್ರ್ಯಾರು ಅಂತ, ಅವನೊಬ್ಬ ಇದ್ದಾನೆ ಎಂಬ ಭಾವನೆ ಮನಸ್ಸಲ್ಲೇ ಗಟ್ಟಿಯಾಗಿ ಬಂದುಬಿಟ್ರೆ, ಪಕ್ಕದಲ್ಲೇ ಅವನು ಇದ್ದದ್ದು ಫೀಲ್ ಆಗ್ತಾ ಇದ್ದರೆ, ಏನಿದ್ರೆ ಏನಂತ ಅವನು ನೋಡ್ಕೊಳ್ತಾನೆ ಅಂತ ಸಂತೋಷವಾಗಿರ್ತಾರಲ್ಲ ಆ ಸಬ್ಜೆಕ್ಟಲ್ಲಿ. ಆ ಭಾವನೆ, ಆ ಭರವಸೆ ಎಷ್ಟು ಕೋಟಿಗಳು ದುಡ್ಡಿದ್ರೂ ಬರಲ್ಲ, ಎಷ್ಟು ಕೋಟಿಗಳು ದುಡ್ಡಿದ್ರೂ ಬರಲ್ಲ, ಏನಿದ್ರೂ ಬರಲ್ಲ, ಎಷ್ಟು ಜನ ಇದ್ರೂ ಬರಲ್ಲ, ಅವನ ಅನುಗ್ರಹ ಪಡೆದಂಥ ಗುರುಗಳು ಸಿಕ್ಕರೆ ಮಾತ್ರ ಬರುತ್ತೆ, ಇಲ್ಲದಿದ್ದರೆ ಬರಲ್ಲ. ಏನು ಬೇಕಾದರೂ ನಾಟಕ ಆಡ್ಬೋದು, ದಾನ ಧರ್ಮ ಮಾಡ್ಬೋದು, ಸೂಟ್ಕೇಸ್ ಹಿಡ್ಕೊಂಡು ಯಾತ್ರೆಗಳು ತಿರುಗ್ಬೋದು, ಏನು ಬೇಕಾದರೂ ಮಾಡ್ಬೋದು, ದುಡ್ಡು ಚೆಲ್ಲಬಹುದು, ದುಡ್ಡೆಲ್ಲ ಕೊಟ್ಟು ಜಗತ್ತಿನಲ್ಲಿ ಪರಮದಾನಕರ್ಣರು ಅಂತ ನಾವು ಹೆಸರು ಗಳಿಸ್ಬಹುದು, ಏನು ಬೇಕಾದರೂ ನಾಟಕ ಆಡ್ಬೋದು, ಮನಸ್ಸಿಗೆ ಸಮಾಧಾನ ಸಿಗಲ್ಲ. ಎಷ್ಟರ ಪರ್ಯಂತ ಅವನ ಪಾದವನ್ನ ಹಿಡಿದು ನಿಶ್ಚಿಂತರಾದ ಗುರುಗಳ ಪಾದ ಹಿಡಿಯೋ ಪರ್ಯಂತ ನಮಗೆ ನಿಶ್ಚಿಂತೆಯೇ ಬರಲ್ಲ. ಅದಕ್ಕೆ ಪುರಂದರ ವಿಠಲನ ಸೇರಿದವಾಗೆ ನಿಶ್ಚಿಂತೆ, ಅದನ್ನು ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಬೆಟ್ಟದ ಮೇಲಿರಿಸು ಭಾಗ್ಯವ ಪೋಗಾಡು, ಏನು ಸಂಪತ್ತೆಲ್ಲ ಕೊಟ್ಟಿದೆಯಲ್ಲ ಬೇಕಾದ್ರೆ ತೆಗೆದು ಬಿಡಪ್ಪ ಅಂತೀರಾ ನೀವು ದೇವ್ರ ಹತ್ರ? ಕೋಟಿ ಗಟ್ಟಲೆ ದುಡ್ಡಿರುತ್ತಲ್ಲ, ಅಲ್ಲ ನಿಮ್ ತಕ್ಕಂದು ದುಡ್ಡೆಲ್ಲ ಇರುತ್ತಲ್ಲ, ಒಂದ್ಸಲ ಅಂದು ನೋಡಿ ದೇವ್ರ ಹತ್ರ, ರಂಗನಾಥನ ಹತ್ರ, ಉಡುಪಿ ಕೃಷ್ಣ ಹತ್ರ, ಹಾಮಿ ದುಡ್ಡು ತೆಗೆದ್ಬಿಡು ಕನಸಲ್ಲೂ ಅಂಬಲ್ಲ, ತೆಗೆದು ಬಿಟ್ರೆ ಎಲ್ಲಪ್ಪ ನಾಳಿಂದ ಏನ್ ಮಾಡಬೇಕು? ಜೊತೆಗೆ ಕೃಷ್ಣನ ಹತ್ರ ಹೇಳಿದ, ನೀ ನನ್ನ ಹತ್ರ ಬಾ, ನನ್ನ ಮನಸ್ಸಿನಲ್ಲಿ ಕೂಡು, ಗಟ್ಟಿಯಾಗಿ ನೀನು ಇದ್ದೀಯಮ್ಮ ಭಾಗ್ಯ ಕೊಡು, ತೆಗೆದು ಬಿಡು. ನೀನು ಬರದೆ ಇದು ತೆಗೆದು ಬಿಟ್ರೆ ಗೊತ್ತೀಯ, ನೀ ಬಂದು ತೆಗೆದು. ಬೆಟ್ಟದ ಮೇಲಿರಿಸು ಭಾಗ್ಯವ ಪೋಗಾಡು, ಕಟ್ಟು ಕಾವಾಲೆ ಮಾಡು ಕಳ್ಳತನವೇ ಹೊರಿಸು, ಕಟ್ಟು ಕಾವಲೆ ಮಾಡು. ಇದು ಮೇಲ್ನೋಟಕ್ಕೆ ಅರ್ಥ ಹೊರಗಿನ ಅರ್ಥದಂತೆ ಕಾಣುತ್ತೆ. ಇನ್ನು ಬೆಟ್ಟದ ಮೇಲಿರಿಸು, ಬೆಟ್ಟದ ಮೇಲಿದ್ರೆ ಏನಂತೆ ದಾಸರು ಬೆಟ್ಟದ ಮೇಲಿರಿಸು ಅಂದ ಯಾಕಂದ್ರು ಅಲ್ಲ, ಬೆಟ್ಟ ಅಂದ್ರೆ ತುದಿ ಅಂದ್ರೆ ಯಾವುದು ಹೇಳಿದ್ರೆ, ಈ ಶರೀರ ಇದರ ಮುಂದೆ ಜೀವ ಎಷ್ಟು ಅಂದರೆ, ಜೀವನ ಮುಂದೆ ಶರೀರ ಬೆಟ್ಟ, ಈ ಬೆಟ್ಟದ ಮೇಲೆ ಇರಿಸು ನಮ್ಮನ್ನ, ಈ ಬೆಟ್ಟದ ಮೇಲೆ ಇಟ್ಟಿದ್ದಾನಲ್ಲ ನಮ್ಮನ್ನ. ಭಾಗ್ಯವ ಪೋಗಾಡು, ಸ್ವರೂಪದಲ್ಲೇ ಆನಂದ ಇದೆ, ಅದು ಅನುಭವಕ್ಕಿಲ್ಲ ಅಯ್ಯ ಈ ಸಂಸಾರದಲ್ಲಿ. ಕಟ್ಟು ಕಾವಲೆ ಮಾಡು, ಕಟ್ಟು ಕಾವಲೆ ಮಾಡು ಅಂದ್ರೆ ತತ್ವಾಭಿಮಾನಿ ದೇವತೆಗಳು ದೈತ್ಯರು ಎಲ್ಲರೂ ನಮ್ಮೊಳಗಿದ್ದು ನಮ್ಮನ್ನ ಹಾಗೂ ಇಲ್ಲ ಹೀಗೂ ಇಲ್ಲ ಕಟ್ಟಿ ಹಾಕ್ಬಿಟ್ಟಿದ್ದಾರೆ. ಅವರು ಹೇಗೆ ಹೇಳಿದ್ರೆ ಹಾಗೆ ಮಾಡಬೇಕು, ಬೇರೆ ರೀತಿ ಮಾಡಲಿಕ್ಕಿಲ್ಲ. ಹಾಗೆ ಮಾಡಿದಾನ ಇಲ್ವಾ? ಕಟ್ಟು ಕಾವಾಲೆ ಮಾಡು, ಕಳ್ಳದಾನವೇ ಹೊರಿಸು. ಎಲ್ಲಿ ದೇವರು ನಮ್ಮ ಮೇಲೆ ಕಳ್ಳತನ ಹಾಕಿದಾನ? ಹೌದು ಅಂದ್ರು. ನಿನ್ನ ಸ್ವಾತಂತ್ರ್ಯ ಕದ್ದ ಕಳ್ಳನು ನಾನು, ನಿನ್ನ ನೆನಪು ತೆಗೆದು ಬಿಡ್ತಿ, ನಿನ್ನ ನೆನಪು ತೆಗೆದು ಬಿಡ್ತಿ, ನೀನೇ ಸ್ವತಂತ್ರ ಅಂಬೋದು ನೆನಪು ತೆಗೆದು ಬಿಡ್ತಿ, ನಾನೇ ಮಾಡಿದೆ ಎಂಬುದು ನಂಗೆ ಕೊಡ್ತೀಯ. ಅವಾಗ ನಾನೇ ಮಾಡಿದೆ ಅಂದ್ರೆ ನಿನ್ನ ಸ್ವಾತಂತ್ರ್ಯ ನಾ ಕದ್ದಂತೆ ಅಲ್ವೇನು? ಆ ರೀತಿಯಾಗಿ ಪ್ರತಿ ಅನಾದಿಯಿಂದ ಜನ್ಮ ಜನ್ಮದಲ್ಲಿ ನಾನು ನಿನ್ನ ಮರೆತು ನಾ ಮಾಡಿದೆ ನಾ ಮಾಡಿದೆ ಅಂತ ಎಲ್ಲ ಕೆಲಸಗಳು ಮಾಡುತ್ತಾ ಇದ್ದೀನಲ್ಲ, ಅದೆಲ್ಲ ಕಳ್ಳತನವೇನು? ಅದು ಮಾಡಿದ್ದಕ್ಕೆ ಇಷ್ಟು ಸಂಸಾರದ ಬಂಧ ಬರ್ತಾ ಇದೆ. ಈ ಕಳ್ಳತನ ನನ್ನ ಮೇಲೆ ಹೊರಿಸಿದೆಯಲ್ಲೋ, ಏನಾದರೂ ನಿನ್ನ ಕೇಳಿದ್ರೆ ಈ ಕಷ್ಟ ಯಾಕೆ ಕೊಟ್ಟಿ, ಆ ಕಷ್ಟ ಯಾಕೆ ಕೊಟ್ಟಿ, ಈ ಕಷ್ಟೆಯೇ ಯಾಕೆ ಅಂತ ಕೇಳಿದರೆ ನೀನೇನು ಹೇಳ್ತೀಯ? ಈ ಪಾಪ ಮಾಡಿದೀಯ, ಆ ಪಾಪ ಏನ್ ಪಾಪ ಅಂದ್ರೆ ನಾನೇ ನಿನ್ನಲ್ಲಿ ನಿಂತು ಮಾಡಿ ಮಾಡಿಸುವಾಗ ನನ್ನ ಮರೆತು ನೀನೇ ಮಾಡಿದ್ದೀಯ ಅಂತ ಹೇಳಿದ್ಯಲ್ಲ, ದಟ್ ಇಸ್ ದ ಪಾಪ. ಅದಕ್ಕೆ ದಾಸರು ಅಂತಾರೆ, ವಿಜಯದಾಸರು, ಮಾಧವನನ್ನು ಮರೆತದ್ದೇ ಕಾರಣವೋ. ಕಟ್ಟು ಕಾವಲೆ ಮಾಡು, ಕಳ್ಳತನವೇ ಹೊರಿಸು. ಮಟ್ಟು ಮಾಡುವ ಪುಣ್ಯ ಮಹಾಬಂಧನ ಕಲಿಸು. ಮಟ್ಟು ಮಾಡುವ ಪುಣ್ಯ ಏನಿದು? ಮಟ್ಟು ಮಾಡುವ ಪುಣ್ಯ ಅಂದ್ರೆ ಮಟ್ಟ ಹಾಕೋದು ಅಂದ್ರೆ ಅಂದ್ರೆ ಪೂರ್ಣ ಧ್ವಂಸ ಅಂತ, ನಮ್ಮ ನಾಶ ಮಾಡುವಂಥ ಪುಣ್ಯ ಮಹಾಬಂಧನ ಕಲಿಸು ಅಂತ ಹೇಳ್ತಾರೆ. ಪುಣ್ಯ ಎಲ್ಲಿಗೆ ಹೋಗಿದ್ದೀರಿ? ಕಾಶಿಯಾತ್ರೆ ಹೌದಾ? ಯಾವಾಗ ಹೋದ್ವಿ? ಏ ಮೊನ್ನೆ ಹೋದ್ವಿ. ಏ ನಮ್ಮ ಮನೆಯಿಂದ ಸೀದಾ ಟ್ಯಾಕ್ಸಿ ಇಟ್ಕೊಂಡು ಹೋದ್ವಿ, ನಾನು ಎಲ್ಲ ಸೇರ್ಕೊಂಡು ಸೂಟ್ ಕೇಸಲ್ಲಿ ಇಟ್ಕೊಂಡಲ್ಲಿ ಹಿಡ್ಕೊಂಡು ಫ್ಲೈಟಲ್ಲಿ ಹಿಡಿದ್ವಿ, ಡೈರೆಕ್ಟೇ ಕಾಶಿ ಹೋದ್ವಿ. ಎಲ್ಲ ಮಾಡಿದ್ದೇನು? ಇಳಿದದ್ದು ಎಲ್ಲೋ ಹೋಟ್ಲಲ್ಲಿ ಇಳ್ಕೊಂಡದ್ದು, ಎಲ್ಲೋ ಹೋಗಿದ್ದು, ತಿಂದದ್ದು, ಹೋಗಿದ್ದು, ಸೈಟ್ ಸೀಯಿಂಗ್ ನೋಡಿದ್ದು, ಅಲ್ಲಲ್ಲಿ ರುದ್ರದೇವರು ನೋಡಿದಂತೆ ಮಾಡಿದ್ದು, ಎಲ್ಲ ಮಾಡಿದ್ದು, ಕೊನೆ ನಾವು ಬಂದ್ವಿ, ನಾವು ತಿಂದ್ವಿ, ನಾವು ಹೋದ್ವಿ, ಎಲ್ಲ ಮಾಡಿ ಮುಗಿಸಿ ಬಂದಿದ್ದು, ಮನೆಯಲ್ಲೆಲ್ಲ ಹೇಳ್ಕೊಂಡಿದ್ದು ಕಾಶಿ ಎಲ್ಲ ಹೋಗಿ ಬಂದ್ವಿ ಅಂತ. ಮತ್ತೆ ಇದರದ ಪುಣ್ಯ ಬಂತೋ ಇಲ್ಲೋ? ಬಂತು, ಯಾಕೆ ಬರಲ್ಲ? ಕಾಶಿ ಹೋದ್ರೆ ಪುಣ್ಯ ಬರಲ್ವಾ? ಬಂದೇ ಬರುತ್ತೆ. ಎಂಥ ಪುಣ್ಯ? ನಾ ಹೋದೆ ನಾ ಬಂದೆ ಎಂಬ ಪುಣ್ಯ ಅಂಥದ್ದು ಮಟ್ಟು ಮಾಡಿಬಿಡುತ್ತೆ ಅಂದ್ರೆ ನಮ್ಮನ್ನ ಮರಳು ಮಾಡುತ್ತೆ. ಮರಳು ಅಂದ್ರೆ ಮಣ್ಣೆ ಮಾಡಿಬಿಡುವಂಥ ಪುಣ್ಯ ಬರುತ್ತಯ್ಯ, ನಿನ್ನನ್ನು ಮರೆಸಿ ಬಿಡುವಂಥ ಪುಣ್ಯ ಬರುತ್ತೆ. ಅದರಿಂದ ಏನಾಗುತ್ತೆ? ಮಹಾಬಂಧನ ಆ ಪುಣ್ಯ. ಅದರಿಂದ ಇನ್ನಷ್ಟು ಐಶ್ವರ್ಯ, ಅದರಿಂದ ಇನ್ನಷ್ಟು ದೇವರಿಗೆ ದೂರ, ದುಡ್ಡಲ್ಲೇ ಚಿಂತನೆ ಅಲ್ವೇ? ದುಡ್ಡು ಅದನ್ನು ಎಲ್ಲೋ ಒಂದು ಹೂಡೋದು, ಅದು ಹೂಡಿಕೆ ಮಾಡಿದ ಮೇಲೆ ಅದು ಷೇರೋ ಪಾರೋ ಕಾರೋ ಯಾವುದೋ ಒಂದು ದುಡ್ಡು ಸುಮ್ಮನೆ ಇಟ್ಕೊಳ್ಳಿಕ್ಕಾಗತ್ತಾ? ಆಗಲ್ಲ. ಅದನ್ನ ಹೂಡ್ತೀವ, ಹೂಡಿದ ಮೇಲೆ ಅದು ಬೆಳೆಯುತ್ತೆ, ಅಳಿಯುತ್ತೆ, ಉಳಿಯುತ್ತೆ, ಬೆಳೆಯುತ್ತೆ, ಕಳಿಯುತ್ತೆ, ಆಗ್ತಾ ಇರುತ್ತೆ. ತಲೆ ತುಂಬಾ ಅದೇ ಕೂತಿರುತ್ತೆ, ಅದು ಬರ್ಕೊಂಡು ಇಲ್ಲ ಲ್ಯಾಪ್ಟಾಪ್ ಇಟ್ಕೊಂಡು ಇದರ ಷೇರು ಇಷ್ಟು ಹೋಗಿದೆ, ಅದರ ಷೇರು ಅಷ್ಟು ಹೋಗಿದೆ, ಇಷ್ಟಂತೆ ಅಷ್ಟಂತೆ. ನೀನಲ್ಲೋ ಈ ಮಹಾಬಂಧನ ಮಾಡೋದು ಸರಿಯೇ? ತಲೆ ನಿನ್ನ ಚಿಂತನೆ ಮಾಡಲಿಕ್ಕೆ ಜನ್ಮ ಕೊಟ್ಟಿದ್ದು ಬಿಡಿಸಿ ಅದರಲ್ಲೇ ಓಡಿಸ್ತೀನಿ. ದುಡ್ಡಿದ್ರೆ ಇದೇ ತಾನೇ ನಮ್ಮನ್ನು ಮರೆಸ್ತೀಯಲ್ಲೋ ಮಹಾರಾಯ. ಅದಕ್ಕೆ ಹೇಳ್ತಾ ಇದ್ದಾರೆ, ಮಟ್ಟು ಮಾಡುವ ಪುಣ್ಯ ಮಹಾಬಂಧನ ಕಲಿಸು. ಏನ್ ಮಾಡಿಸು ಮಾಡಿಸ್ತೀವೋ ಹರಿಯೇ, ನಮ್ಮ ಕರ್ಮಾನುಸಾರ ನೀವು ಮಾಡಿಸಿದ್ದೇ ಮರ್ಯಾದೆ. ಒಂದು ಕ್ಷಣದಲ್ಲಿ ವಿಚಿತ್ರವಾಗಿರತಕ್ಕಂಥ ಇದು ಮಾಡಿಸದೆ ಹೇಳ್ತಾ ಇದ್ದಾರೆ. ಮೊದಲು ಇವೆಲ್ಲ ಮುಗಿಸ್ತಾರೆ, ಕೆಟ್ಟ ಮಾತು ನುಡಿಸು, ಕೆಲವರು ನೋಡ್ತಾ ಇರ್ತಾರೆ, ಅಲ್ಲ ಏ ಅವರು ಒಳ್ಳೆಯವರೇ ರೀ ಪಾಪ, ಅವ್ರು ಒಳ್ಳೆಯವರೇ ಆದರೆ ಫಟ್ ಅಂತ ಹೊಡೆದು ಅಂತ ಮಾತಾಡ್ತಾರೆ. ಯಪ್ಪ ಅವ್ರ ಹತ್ರ ನಾವು ಹೋಗಲ್ಲ, ಯಾಕೆ ಮಾತು ಕೆಟ್ಟದು, ಕೆಟ್ಟದಾಗಿ ಮಾತಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ, ಅದಕ್ಕೆ ಅವ್ರ ಹತ್ರ ನಾವು ಹೋಗಲ್ಲ. ಆದರೆ ಅವ್ರದ್ದು ಯಾಕೆ ಕೆಟ್ಟದಾಗಿ ಮಾತಾಡಿದ್ದು, ಹಿಂದಿನ ಕರ್ಮಾನುಸಾರ ನೀನೇ ಒಳಗೆ ಹಿಂದಿನ ಕರ್ಮಾನುಸಾರ ಕೆಟ್ಟದಾಗಿ ಮಾತಾಡಿಸಿ ಎಲ್ಲರನ್ನ ದೂರ ಮಾಡಿಸ್ತೀಯ. ಹೌದ್ ತಾನೆ ಹೇಳ್ತಾರೆ, ಅಲ್ಲ ರೀ ಆಚಾರಿದಾರಲ್ಲ ಅವ್ರ ಕರಿಬೋದಲ್ಲ, ಇಲ್ರಿ ಬರೀ ಕೆಟ್ಟದಾಗಿ ಮಾತಾಡ್ತಾರೆ, ಫಟ್ ಅಂತ ಮುರಿದಂತೆ ಮಾತಾಡ್ತಾರೆ, ಅದಕ್ಕೆ ನಾವು ಕರಿಯಲ್ರಿ. ಯಾಕೆ ಮಾತಾಗಿದೆ, ಸ್ವಾಮಿ ನುಡಿಸ್ತಾ ಇದ್ದಾನೆ ಕರ್ಮಾನುಸಾರ, ಕೆಟ್ಟ ಮಾತು ನುಡಿಸು, ಕಾಸಿನವನ ಮಾಡು, ಕಾಸು ಅಂದರೆ ಬಿಡಿ ಕಾಸಿಗೂ ಏನು ಕೆಲಸಕ್ಕೆ ಬರಲ್ಲ ಇವ ಅಂತ ನೋಡಿದವರೆಲ್ಲ ಇವನನ್ನ ಅಯ್ಯೋ ಇವನ ನೋಡಿದವರೆಲ್ಲ ಯಪ್ಪ ಇವನ ಅನ್ಬೇಕು, ಅದು ಕಾಸಿನವ ಅಂತ ಅರ್ಥ. ದೇವರ ಸಂಕಲ್ಪ ಆಯಿತ, ಎಲ್ಲರ ತಲೆಯಲ್ಲಿ ಅಂಥ ಬುದ್ಧಿ ಕೊಟ್ಟು ನಮ್ಮನ್ನು ನೋಡಿದ ಕೂಡಲೇ ಯಪ್ಪ ಇವನ ಅಂತ ಮುಖ ಹೀಗೆ ತಿರ್ಸ್ಕೊಳ್ಳುವಂತೆ ಮಾಡ್ತಾನೆ. ಈ ಗೊಂಬೆಗಳ ಮೂಲಕ ನಾಟಕ ಹಾಗೆ ಮಾಡಿಸ್ತಾನೆ ಸ್ವಾಮಿ. ಕಾಸಿನವನ ಮಾಡು, ನಂತರ ಇನ್ನೊಂದು ಕಳಿತಾರೆ, ಅಟ್ಟಿ ಸುಮಾರಿಗಳು, ಇನ್ನ ನಾನಾ ರೀತಿಯಾದ ಹೊರಗಿನ ತೊಂದರೆಗಳು, ಇನ್ನ ದೆವ್ವ ಭೂತ ಅದೊಂದು ಸೆಕ್ಷನ್. ನಮ್ಮ ಪಾಡಿಗೆ ನಾವು ಕೂತಿದ್ದೀವ ಅಂದ್ರೆ ಬಿಡಲ್ಲ, ಹೊಟ್ಟೆ ಉರ್ಕೊಂಬೋರು ಬೇರೆ ಕೂತಿರ್ತಾರೆ ಸೆಕ್ಷನ್, ನಮ್ಮನ್ನ ಮಟ್ಟ ಹಾಕೋ ತನಕ ಅವರಿಗೆ ಊಟವೇ ಇಳಿಯಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಅವರು ಇನ್ನೊಬ್ಬರ ಕಾಲಿಡುತ್ತಾರೆ, ಯಾರೋ ಈ ಭೂತ ಪ್ರೇತ ಎಲ್ಲ ಮಾಟ ಮಂತ್ರ ಮಾಡೋರು ಅವ್ರ ಕಾಲು ಹಿಡಿತಾರೆ, ಹಿಡಿದು ಈ ವ್ಯಕ್ತಿಯನ್ನ ಮಟ್ಟ ಹಾಕು ಅಂತಾರೆ. ನಮ್ಮ ಪಾಡಿ ನಾವು ಕೂತಿರ್ತೀವಲ್ಲೋ, ಅಲ್ಲಿಂದ ಪ್ರೇತಗಳು ಭೂತಗಳು ಎಲ್ಲ ಬಂದು ಮನೆಯಲ್ಲಿ ತಾಂಡವ, ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು, ಇದ್ದಕ್ಕಿದ್ದಂಗೆ ತಲೆನೋವು, ಇದ್ದಕ್ಕಿದ್ದಂಗೆ ಎಲ್ಲ ನೋವುಗಳು ಶುರು ಆಗುತ್ತೆ. ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಏನೋ ನೀವು ಯು ಆರ್ ವೆರಿ ಫೈನ್ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ನೋಡಿದ್ರೆ ಇವರಿಗೆ ಪ್ರಾಣ ಹೋಗೋ ನೋವು ಇರುತ್ತೆ. ಡಾಕ್ಟರ್ ನೋಡಿದ್ರೆ ಎಲ್ಲ ಪಾರ್ಟ್ ಬೈ ಪಾರ್ಟ್ ಏನು ಎಕ್ಸ್ರೇಗಳು MRIಗಳು ಎಲ್ಲ ತೆಗೆದುಬಿಟ್ಟು ಒಂದು 4 ಲಕ್ಷ ಖರ್ಚು ಮಾಡಿಸಿ ನಾನು ಕೊನೆಗೆ ಹೇಳ್ತಾನೆ, ಯು ಆರ್ ವೆರಿ ಫ್ಯಾಂಟಾಸ್ಟಿಕ್, ಯುವರ್ ಹೆಲ್ತ್ ಇಸ್ ವೆರಿ ಫೈನ್, ದೆನ್ ವೈ ಆರ್ ಸಫರಿಂಗ್, ಯು ಆರ್ ಮೆಂಟಲಿ ನಾಟ್ ಫಿಟ್ ಸೊ ಯು ಆರ್ ಸಫರಿಂಗ್ ಅಂತ ಕಳ್ಬಿಡ್ತಾರೆ. ಹೊರಗೆ ತಳ್ಳುತ್ತಾನೆ ಕೊನೆಗೆ ಏನು ಅಂತ, ಇವನ ತಳ್ಳುಬಿಡಿ, ಜಸ್ಟ್ ದೇ ಆರ್ ಮೆಂಟಲಿ ಸಫರಿಂಗ್ ಅಷ್ಟೇ, ಇವರು ಫಿಸಿಕಲಿ ಏನು ಸಫರಿಂಗ್ ಇಲ್ಲ ಆಸ್ ಪರ್ ಅವರ್ ಸೈಂಟಿಫಿಕ್ ಪ್ರೂಫ್ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಅಲ್ಲಿ ನೋಡಿದ್ರೆ ಫಿಸಿಕಲ್ಲಿ ಏನು ವಿಪರೀತ ನೋವು ಪಡ್ತಾ ಇರ್ತಾರೆ, ಈ ಡಾಕ್ಟ್ರಿಗೆ ಗೊತ್ತಾಗ್ತಾ ಇಲ್ಲ. ಆದರೆ ಗೊತ್ತಾಗೋದೇನು, ಡಾಕ್ಟ್ರಿಗೆ ಗೊತ್ತಾಗಲ್ಲ, ಅಲ್ಲಿ ಅವರು ಚುಡ್ತಾ ಇರ್ತಾರೆ ಏನು ಮಾಟ ಅಂತ ಮಾಡಿಸಿ, ಇವರು ಅಯ್ಯೋ ರಾಮ ಶಂಕರವ ಬರ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ ಅಟ್ಟಿ ಸುಮಾರಿಗಳು, ಇವು ಒಂದ ಎರಡ ಇವ್ರ ಮೇಲೆ ಮಹಾನುರಾಗ ಒಬ್ಬರಿಗೆ, ಅವರಲ್ಲಿಂದ ಪ್ರಯೋಗಗಳು ಮಾಡಿಸ್ತಾ ಇರ್ತಾರೆ. ಇವ್ರ ಮೇಲೆ ಇನ್ನೊಬ್ಬರಿಗೆ ಪರಮಾನುರಾಗ ಹುಟ್ಟಿಸ್ತಾನೆ ಸ್ವಾಮಿ, ಅವರು ಇನ್ನೂ ವಿಶೇಷವಾಗಿ ಮಾಡಿಸ್ತಾ ಇರ್ತಾರೆ. ಇನ್ನೂ ಇಷ್ಟೊಳಗೆ ಇನ್ನೂ ಕರ್ಮ ಬಲಿಯವಾಗಿದ್ದರೆ ಡೈರೆಕ್ಟಾಗಿ ಬರೆಯೋದು. ಯಪ್ಪ ಇಷ್ಟರ ಮಧ್ಯೆ ಅಟ್ಟಿಸು, ನಾನಾ ರೀತಿಯಾಗಿ ಇವೆಲ್ಲ ಬೇಕಾದ್ರೆ ಮಾಡಿಸು ಹರಿಗೆ, ಅತಿ ಸೌಖ್ಯವ ಕೊಡು. ಇಷ್ಟೆಲ್ಲ ಒಂದು ಸೆಕ್ಷನ್ ಬಂತಿಲ್ಲಿ. ಇನ್ನ ಮುಂದೆ ಹೇಳ್ತಾರೆ ಅತಿ ಸೌಖ್ಯವ ಕೊಡು, ಇದಕ್ಕಿದ್ದಂಗೆ ಓ ಎಲ್ಲ ರೀತಿಯಲ್ಲಿ ಯಾರ್ಯಾರನ್ನ ಕಲಿಸಿ ಮಂಗಳಾರತಿ ಮಾಡಿಸಿ ಏನು ಅಪ್ಪ ಎಲ್ಲ ಉಪಚಾರ ಷೋಡಶೋಪಚಾರ ಪೂಜಾ ಎಲ್ಲ ಮಾಡಿಸಿ ಆನಂದ ಕೊಟ್ಬಿಡ್ತಾರೆ. ಅತಿ ಸೌಖ್ಯವ ಕೊಡು. ಇನ್ನು ಹೇಳ್ತಾರೆ ಬಟ್ಟೆಯ ತಪ್ಪಿಸು ಸತ್ಪಂಥವ ಪಡಿ ಪೀಡಿಸು. ಇಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳ್ತಾರೆ, ಬಟ್ಟೆಯ ತಪ್ಪಿಸು, ಬಟ್ಟೆ ತಪ್ಪಿಸು ಅಂತ ಹೇಳಿ. ಅಂದ್ರೆ ಅರ್ಥ ಏನು? ಬಟ್ಟೆ ತಪ್ಪಿಸೋದು ಅಂದ್ರೆ ಬಟ್ಟೆ ಬಿಟ್ಟು ತಿರುಗೋದು ಅಂತಲ್ಲ. ಇಲ್ಲಿ ಈ ಬಟ್ಟೆ ಬಿಟ್ಟು ಇನ್ನೊಂದು ಬಟ್ಟೆ ಬರೋದು, ಬಿಳಿ ಬಟ್ಟೆ ಹೋಗಿ ಕೆಂಪು ಬಟ್ಟೆ ಬರೋದು ಅಂತಹದ್ದು. ಸನ್ಯಾಸಾದಿಗಳು, ನಾನಾ ಆಶ್ರಮಗಳು, ಬಾಬಾಜಿಗಳಾಗೋದು, ಏನಾಗೋದು, ಏನಿತ್ತೋ ಅವೆಲ್ಲ ಮಾಡ್ಸಪ್ಪ. ಇನ್ನ ಸತ್ಪಂಥ ಬಾಪಡಿಸು, ಅಲ್ಲೂ ಹೇಳ್ತಾ ಇದ್ದಾರೆ, ಮೇಲ್ನೋಟಕ್ಕೆ ಸಜ್ಜನರಂತೆ ನೋಡಿಸಿ ಮತ್ತು ಒಳಗೆ ಪಡಿಸು. ನಾನಾ ರೀತಿಯಾಗಿರತಕ್ಕಂಥದ್ದೆಲ್ಲ ಬಟ್ಟೆ ಕಾಣದ ಲಿಪ್ಪ ಬಹುಕ್ಲೇಶ ಬಡಿಸು. ಬಟ್ಟೆಯೂ ಇಲ್ಲ ಅಂತ ಕಷ್ಟ ಕೊಡು. ಇಲ್ಲ ಕೊಡು ಕೊಡು ಅಂತಲ್ಲ, ಫಸ್ಟ್ ನೀನ್ ನಂಗ್ ಸಿಗು, ನೀನು ನಂಗ್ ಸಿಗಬೇಕು, ನನ್ನೊಳಗೆ ನೀನು ಇದ್ದೀಯಾ ಅಂತ ಬರಬೇಕು, ನೆಕ್ಸ್ಟ್ ಏನ್ ಬೇಕಾದ್ರೂ ಕೊಡು ಅಂತ ಹೇಳ್ತಿದ್ದಾರೆ. ಇಟ್ಟದ್ದು ಹೋಗುವ ಯೋಚನೆ ಕಲ್ಪಿಸು. ಏನೋ ಒಂದಿಷ್ಟು ಇಟ್ಕೊಂಡು ಎಲ್ಲ ಹೋಗುವಂತ ಯೋಚನೆ ಅಲ್ವಾ, ಏನೋ ಒಂದು 10 ಲಕ್ಷ ಇರುತ್ತೆ ಕೈಯಲ್ಲಿ, ಆನಂದ ಸಂತೋಷವಾಗಿರ್ತಾನೆ, ಇದ್ದಕ್ಕಿದ್ದಂತೆ ಯೋಚನೆ ಬರುತ್ತೆ, ಈ 10 ಲಕ್ಷ ತಗೊಂಡೋಗಿ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಚೆನ್ನಾಗಿರುತ್ತೆ. ಪಾಪ ಹೇಳ್ತಿರ್ತಾರೆ, ಬೇಡ್ರಿ ಯಾಕೆ ಹೋಗ್ತೀರಾ ಅಂತ ಹೇಳಿ. ಇಲ್ಲ, ಒಳಗೆ ಯೋಚನೆ ಬರ್ತಾ ಇರುತ್ತೆ, ಈ 10 ಲಕ್ಷ ಇಟ್ಟರೆ, ಈ 10 ಲಕ್ಷ ಅದರಾಗಿಟ್ಟಾಗ 10 ಲಕ್ಷ 10 ಪಟ್ಟಾಗಿ ಬೆಳೆದು 10 ಕೋಟಿ ಆಗಿಬಿಡುತ್ತೆ ಅಂತಲೇ ಅದೇ ಕೂತಿರುತ್ತೆ. ಕೊರೆಗೆ ಅಲ್ಲಿ ಹೋದಾಗ 10 ಲಕ್ಷ ಕೃಷ್ಣ ಅರ್ಪಣೆ ಆಗಿಬಿಡುತ್ತೆ. ಹೇಳ್ತಾರೆ, ಇಟ್ಟದ್ದು ಹೋಗುವ ಯೋಚನೆ ಕಲ್ಪಿಸು. ಇದು ಇಷ್ಟು ಮಾತ್ರ ಅಲ್ಲ, ಇನ್ನ ಮುಂದೆ ಹೇಳ್ತಾ ಬಂದರೆ, ಈ ಒಳಗಿನ ಅರ್ಥ ನೋಡ್ತಾ ಬಂದರೆ, ಬೆಟ್ಟದ ಮೇಲಿಸು ನೋಡಿದವು, ಭಾಗ್ಯವ ಪೋಗಾಡು ಆಯಿತು, ಕಟ್ಟು ಕಾವಲೆ ಮಾಡು, ಕಳ್ಳತನ ಹೊರಿಸು ಅಂತಾಯಿತು. ಇನ್ನ ಮಹಾಬಂಧನ ಕಲ್ಪಿಸು ಅಂದ್ರೇನು, ವಿಶೇಷವಾಗಿರತಕ್ಕಂಥದ್ದು ಮಟ್ಟು ಮಾಡುವ ಅಂದ್ರೆ ನಾನಾ ರೀತಿಯಾದ ಹೊರಗಿನ ಸಾಂಸಾರಿಕ ಸುಖಗಳೇ ಲೇಸು ಅಂತ ಬಂಧನ ಕೊಡು. ಕೆಟ್ಟ ಮಾತು ನುಡಿಸು ಅಂದ್ರಲ್ಲ, ಅದಕ್ಕೆ ಹೊರಗಿನ ಅರ್ಥ ಹೇಳಿದ್ರಿ, ಒಳಗಿನ ಅರ್ಥ ಹೇಳಿರಲ್ಲ. ಅಂದ್ರೆ ಕೆಟ್ಟ ಮಾತು ನುಡಿಸು, ಕೆಟ್ಟ ಮಾತು ಅಂದ್ರೆ ಎಂಥದ್ದು, ನಾನೇ ದೇವರು ಅಂತ. ಕಾಶಿನವ ನ ಮಾಡು, ಬರೇ ದುಡ್ಡಿಗಾಗಿ ಒದ್ದಾಡುವನ್ನ ಮಾಡು ಅಂದ್ರೆ ಕಾಸು ಅಂದ್ರೆ ಯಾವುದು, ಹೀಗಲ್ಲ, ಈ ಇಂದ್ರಿಯಗಳಿಂದ ಸಿಗುವಂತಹ ಸುಖಕ್ಕಾಗಿ ಒದ್ದಾಡುವವನನ್ನ ಮಾಡು. ಅಟ್ಟಿ ಸುಮಾರಿಗಳು ಒಳಗೆ ಏನು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳು, ಅಹಂಕಾರ ಮಮಕಾರಾದಿಗಳು ಮಾರಿಗಳಂತೆ ಕಿತ್ತು ಕಿತ್ತು ತಿನ್ನುವಂತೆ ಮಾಡಯ್ಯ. ಅತಿಸೌಖ್ಯವ ಕೊಡು. ಇದು ಈ ಮೊದಲು ಅತಿಸೌಖ್ಯದಲ್ಲಿ ಬಂತು ಅಂದ್ರೆ ಸಾಂಸಾರಿಕ ಸೌಖ್ಯಗಳು ಎಷ್ಟು ಬೇಕಾದಕ್ಕೂ. ಬಟ್ಟೆಯ ತಪ್ಪಿಸು, ಬಟ್ಟೆಯ ತಪ್ಪಿಸು ಅಂದ್ರೆ ನಾನಾ ಶರೀರಗಳನ್ನು ತೆಗೆದು ತೆಗೆದು ಹಾಕಯ್ಯ. ಸತ್ಪಂಥವ ಪಡಿಸು, ಸಜ್ಜನರು ಹೋಗುವಂತ ಮಾರ್ಗದಲ್ಲೇ ಇರಿಸು. ಬಟ್ಟೆ ಕಾಣದ ಲಿಪ್ಪ ಬಹು ಕ್ಲೇಶವ ಬಡಿಸು. ಇದು ದೊಡ್ಡದು. ನಾವೇನಂದ್ವಿ ಅಂದ್ರೆ ಮೊದಲು ಅಂದ್ಕೊಂಡದ್ದು, ಬಟ್ಟೆನೇ ಕಾಣ ಅಂದ್ರೆ ಬಟ್ಟೆಗೂ ದುಡ್ಡಿಲ್ಲದೆ ಒದ್ದಾಡಿಸೋದು ಅಂತ. ಅಲ್ಲ, ಇಲ್ಲಿ ಬಟ್ಟೆ ಅಂದ್ರೆ ಯಾವುದು, ಬಟ್ಟೆ ತಪ್ಪಿಸೋದು ಅಂದ್ರೆ ಜೀವನಿಗೆ ಬಟ್ಟೆ ಅಂದ್ರೆ ಶರೀರ. ಬಟ್ಟೆ ಕಾಣದಲಿಪ್ಪ ಬಹುಕ್ಲೇಶ ಅಂದರೆ ಸತ್ತ ಮೇಲೆ ಇನ್ನೊಂದು ಶರೀರ ಬರದೆ ಪ್ರೇತವಾಗಿ ತಿರುಗೋದು. ದಾಸರಾಯರ ಮಾತುಗಳು ತುಂಬಾ ಅರ್ಥ ಇದೆ. ಬಟ್ಟೆ ಕಾಣದಲಿಪ್ಪ ಬಹುಕ್ಲೇಶ ಬಡಿಸು. ಏನ್ ಬಟ್ಟೆ ಇಲ್ಲಂಗಿದ್ರೆ ಅಂತ ಬಹುಕ್ಲೇಶ ಬರುತ್ತಾ? ಅದಕ್ಕೆ ಹೇಳ್ತಾರೆ, ಬಟ್ಟೆ ಕಾಣದಲಿಪ್ಪ ಅಂದರೆ ಶರೀರವೇ ಇರಲ್ಲ, ಪ್ರೇತವಾಗಿ ತಿರುಗ್ತಾ ಇರ್ತಾರೆ. ಅಂಥ ಕಾಲಕ್ಕೆ ನೀರಿರಲ್ಲ, ಅನ್ನ ಇರಲ್ಲ, ಶರೀರವೇ ಇರಲ್ಲ, ಒದ್ದಾಡ್ತಾ ಇರ್ತಾರೆ. ಅದನ್ನ ಹೇಳ್ತಾ ಇದ್ದಾರೆ, ಬಟ್ಟೆ ಕಾಣದ ಲಿಪ್ಪ ಬಹು ಕ್ಲೇಶವ ಬಡಿಸು. ಇಟ್ಟದ್ದು ಹೋಗುವ ಯೋಚನೆ ಕಲ್ಪಿಸೋ. ಏನದು? ಏನು ವಿಶೇಷವಾಗಿ ನಾವು ಜನ್ಮ ಜನ್ಮಾಂತರದಿಂದ ಗಳಿಸಿದ ಪುಣ್ಯ, ಏನು ನಮ್ಮ ಹಿರಿಯರು ಇಟ್ಟ ಪುಣ್ಯ ಕಳ್ಕೊಂಡು ಹೋಗುವಂತ ಯೋಚನೆ? ಏನು ನಾನಾ ಜ್ಞಾನಿಗಳನ್ನ ಬೈಯೋದು, ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಇದೇ ಮಾಡುವುದು. ಇಟ್ಟದ್ದು ಹೋಗುವ ಯೋಚನೆ ಕಲ್ಪಿಸು. ಅಥವಾ ಪುಣ್ಯ ಎಲ್ಲ ಹಾಳಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಾ ಮಾಡಿದೆ, ನಾ ಮಾಡಿದೆ ಅಂತೆಲ್ಲ ಹೇಳ್ಕೊಂಡು ಎಲ್ಲ ಪುಣ್ಯ ಹಾಳಾಗುತ್ತೆ. ತಟ್ಟಲಿ ಪ್ರತಿಕೂಲ ದೈದೀಪ್ಯನ ಮಾಡು ಅಂತ ಇನ್ನ ತುಂಬಾ ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನೆಲ್ಲ ನಾಳೆ ನೋಡೋಣ. ಸ್ವಲ್ಪ ಹೊತ್ತಿಗೆ ಶ್ರೀನಿವಾಸ ಕಲ್ಯಾಣ ದಾಸರಾಯರ ಮಾತಿನ ತಾತ್ಪರ್ಯ ಮನಮುಟ್ಟಬೇಕಷ್ಟೇ. ತಾತ್ಪರ್ಯ ಅವನ ಸ್ಮರಣೆ ಬೇಕು. ಅವನೊಬ್ಬರ ಜೊತೆಗಿದ್ದರೆ ಏನು ಬೇಕಾದ್ರೂ ಆಗಲಿ, ಅವನೇ ಇಲ್ಲದಿದ್ದರೆ ಎಲ್ಲ ಕಳ್ಕೊಂಡಂತ ಆಗುತ್ತೆ, ಎಲ್ಲ ಇದ್ದರೂ ಕಳ್ಕೊಂಡಂತ ಆಗುತ್ತೆ. ಅವನಿದ್ದರೆ ಸಾಕು, ಅವನೇ ಬೇಕು. ಇದು ಇಷ್ಟು ಸುಳಾದಿಗಳ ತಾತ್ಪರ್ಯ. ಶ್ರೀಕೃಷ್ಣ